ಪ್ರಥಮಂ ಭಂಗರಹಿತಂ ಮದನಂ ವಿಮಲಂ ಸದಾ ಆನಂದತಿತ್ಮತ್ಲಂಬತೆ ತಾಪತ್ರಯಾಭಂ ವಿದ್ಯಾ ಸಿದ್ಧಾಂತ ದುದ್ಧಾಂತ ಸಿದ್ಧಾಂಶನ ಜಯತಿ ಸ್ಥಾಚತನೆ ಭಾಸದಾಂನೋ ಉದಂಬರೆ ಅಪ್ತಿಕಲ್ಪಿತಕಲ್ಪೋಯಂ ಪ್ರತ್ಯತ್ಯಲಿತಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾತ ಸಿದ್ಧಯೇ ತಪೋವಿದ್ಯಾವಿರಕ್ತಿಯಾದಿ ಸದ್ಗುಣೋಗಾಕರಾಣಂ ವಾದಿರಾಜ ಗುರುನಂದೇ ಕೃಪಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸಿದ್ಧಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮೋಚಿಂತಯಾಳವೇ ಆಪಾದಮೌಳಿ ಪರ್ಯಂತಂ ಗುರುನಾಮಾಕೃತಿಂ ಸ್ಮರೇ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂಚ ಮನೋರಥಾಃ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಭಾಗವತದಲ್ಲಿ ಮೂರನೇ ಸ್ಕಂದದಲ್ಲಿ ಕಪಿಲಗೀತೆ, ಕಪಿಲರೂಪಿ ಪರಮಾತ್ಮ ತನ್ನ ತಾಯಿಯಾದ ದೇವಹೂತಿಗೆ ಧ್ಯಾನದ ಕ್ರಮವನ್ನು, ಧ್ಯಾನ ಮಾಡಬೇಕಾದ ರೀತಿಯನ್ನು, ಧ್ಯಾನ ಮಾಡಬೇಕಾದ ಭಗವಂತನ ಸ್ವರೂಪದ ಚಿಂತನೆಯನ್ನು ಉಪದೇಶ ಮಾಡ್ತಾ ಇದ್ದಾರೆ. ಅದನ್ನು ನೋಡ್ತಾ ಬಂದಿದ್ದೀವಿ. ನಿನ್ನೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ, ಸೊ ತಿಳಿಸ್ಲಿಕ್ಕಾಗಲಿಲ್ಲ ನನಗೆ, ನಿನ್ನೆ ಬರ್ಲಿಕ್ಕಾಗಲಿಲ್ಲ. ಇವತ್ತು ಕಪಿಲಗೀತೆಯನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಭಗವಂತನ ಗದಾ ಸ್ತೋತ್ರ, ಗದಾ ರೂಪವನ್ನು, ಅದೇ ವಿಧವಾಗಿ ಭಗವಂತ ಧಾರಣೆ ಮಾಡಿದ ಮಾಲೆಯನ್ನು, ಕೌಸ್ತುಭಮಣಿಯನ್ನು, ಅದರವನ್ನೇ ನೋಡಿದ್ದೀವಿ. ಅದೇ ವಿಧವಾಗಿ ಭಗವಂತನ ಮಂದಹಾಸದ ಮುಖವನ್ನು ಬ್ರೀಫ್ ಆಗಿ ನೋಡಿದ್ದೀವಿ. ಅಲ್ಲಿ ವೃತ್ಯಾನುಕಂಪಿತ ಧೀಹ ಗೃಹೀತ ಮೂರ್ತೇ ಸಂಚಿಂತೆಯೇ ಭಗವತೋ ವದನಾರವಿಂದಂ ಯತ್ ವಿಸ್ಫುರನ್ ಮಕರಕುಂಡಲ ವಲ್ಗಿತೇನ ವಿದ್ಯೋತಿತಾಮಲ ಕಪೋಲ ಮುದಾರಹಾಸಂ ಅಂತೇಳಿ ಭಗವಂತ ಅವನು ಭೃತ್ಯ, ತನ್ನ ಭೃತ್ಯರಾದಂತಹ ಭಕ್ತರಾದವರಿಗೆ ಅವರ ಮೇಲೆ ಅನುಕಂಪದಿಂದ, ಅನುಕಂಪಿತ ಧಿಯ, ಅನುಕಂಪ ಇರುವ, ಅನುಕಂಪ ಭಾವವನ್ನು ಇಟ್ಟುಕೊಂಡವನಾಗಿ ಇಹ ಇಲ್ಲಿ ಈ ಪ್ರಪಂಚದಲ್ಲಿಯೂ ಎಲ್ಲ ಕಡೆಯೂ ಇಹ ಇಲ್ಲಿ ಈ ಶರೀರದಲ್ಲಿ ಈ ಪ್ರಪಂಚದಲ್ಲಿ ಇಲ್ಲಿ ಭಗವಂತ ಅವರನ್ನು ಒಲಿತಾ ಇದ್ದಾನೆ, ಅದನ್ನು ಹೇಳ್ತಾ ಇದ್ದಾರೆ. ಸೊ ಭಗವಂತನ ನೀನು ಹೇಳುವಾಗ ಇಲ್ಲಿ ಹೇಳುವಂತಹದ್ದು ಮೃತ್ಯಾನುಕಂಪಿತ ಧಿಯ ಇಹ. ಸೊ ಅದು ಹೇಳುವಾಗ ವಿಜಯಧ್ವಜರು ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಭಗವತಃ ವದನಾರವಿಂದಂ ಸಂಚಿಂತೆಯೇತ್, ಭಗವಂತನ ಮುಖದ ಕಮಲವನ್ನು, ಅರವಿಂದ ಅಂದ್ರೆ ಕಮಲ, ವದನಾರವಿಂದ ಮುಖ ಕಮಲ, ಭಗವಂತನ ಮುಖ ಕಮಲವನ್ನು ಸಂಚಿಂತೆಯೇತ್, ಚಿಂತನೆ ಮಾಡಬೇಕು, ಸ್ಮರಣೆ ಮಾಡಬೇಕು, ಧ್ಯಾನ ಮಾಡಬೇಕು. ಎಂತಹ ಮುಖ ಕಮಲ, ಕಿಂ ವಿಶಿಷ್ಟಸ್ಯ, ಭಗವಂತನ ಮುಖ ಕಮಲ ಹೇಗಿದೆ ಅಂದ್ರೆ ಈಹ ಈ ಪ್ರಪಂಚದಲ್ಲಿ ಜಗತಿ ಈ ಜಗತ್ತಿನಲ್ಲಿ ಭೃತ್ಯೇಷು ಸಜ್ಜನರಾದ ಭಕ್ತರಲ್ಲಿ ಸತ್ಸು ಭೃತ್ಯೇಷು ಅನುಕಂಪಿತಯ ಧಿಯ ದ್ರವೀಭೂತ ಚಿತ್ತತೆಯ ಗೃಹೀತ ಮೂರ್ತಿ. ಭಗವಂತ ತನ್ನ ಭಗವಂತನಿಗೆ ರೂಪ ಇಲ್ಲದೆ ಇದ್ರೆ ಅನಂತಾನಂತ ರೂಪಗಳನ್ನು ಧಾರಣೆ ಮಾಡ್ತಾನೆ. ಭಗವಂತನಿಗೆ ಪ್ರಾಕೃತವಾದ ರೂಪವಿಲ್ಲ, ಅಪ್ರಾಕೃತವಾದ ಅನಂತಾನಂತ ರೂಪಗಳನ್ನು ಧಾರಣೆ ಮಾಡ್ತಾನೆ. ಯಾರಿಗೆ ಭಗವಂತ ಅಷ್ಟು ರೂಪಗಳನ್ನು ಧಾರಣೆ ಮಾಡಬೇಕು? ಒಂದೇ ರೂಪದಲ್ಲಿ ಇದ್ರೆ ಆಗೋದಿಲ್ಲವ? ಭಗವಂತ ಅನಂತಾನಂತ ರೂಪಗಳನ್ನು ಧಾರಣೆ ಮಾಡುವುದಕ್ಕೆ ಅನೇಕ ಕಾರಣಗಳಿವೆ. ಒಂದು ವೇದಗಳಲ್ಲಿ ಹಾಗೆ ಪ್ರತಿಪಾದನಾಗಿದ್ದಾನೆ, ಅದಕ್ಕಾಗಿ ಮಾಡ್ತಾನಂತೇಳಿ. ಅದು ಭಗವಂತನ ಸ್ವರೂಪಭೂತವಾದ ಗುಣವಾಗಿದೆ, ತನ್ನ ಭಗವಂತನ ಸ್ವಭಾವವೇ ಹಾಗಾಗಿದೆ. ಎಲ್ಲರೂ ಅನಂತ ರೂಪವನ್ನು ಧಾರಣೆ ಮಾಡುವುದು, ಅನಂತ ರೂಪಗಳನ್ನು ಧಾರಣೆ ಮಾಡುವುದರ ಮೂಲಕವಾಗಿ ಹಾಗೆ ಭಗವಂತನಂತಲೇ ಅನಂತ ರೂಪಗಳನ್ನು ಲಕ್ಷ್ಮೀ ಧಾರಣೆ ಮಾಡಿ ಭಗವಂತನ ಒಂದೊಂದು ರೂಪಕ್ಕೆ ಒಂದು ಧಾರಣೆ ಮಾಡಿ ಭಗವಂತನನ್ನು ಅನಂತ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ಲಕ್ಷ್ಮಿ ಅನುಕೂಲವಾಗುತ್ತೆ. ಅನಂತ ಅನಂತ ರೂಪಗಳನ್ನು ಧಾರಣೆ ಮಾಡುವುದರ ಮೂಲಕವಾಗಿ ಅನಂತಾನಂತರಾದ ದೇವತೆಗಳೆಲ್ಲರೂ ಕೂಡ ಆ ಭಗವಂತನ ಅನಂತ ರೂಪಗಳನ್ನು ಚಿಂತನೆ ಮಾಡ್ತಾ ಮಾಡ್ತಾ ಅವರು ಕೂಡ ಬಹಳ ಆನಂದದಿಂದ ಕೂಡಿದವರಾಗಿದ್ದಾರೆ. ಲಕ್ಷ್ಮಿಗೂ ಅತ್ಯಂತ ನಿತ್ಯ ನೂತನತ್ವವನ್ನು ಭಗವಂತನಲ್ಲಿ ಕಾಣುತ್ತಾ ಲಕ್ಷ್ಮಿಯೂ ಹಿಗ್ಗುತ್ತಾಳೆ. ಹಿಗ್ಗುವ ಲಕ್ಷ್ಮೀ ದೇವಿ ಹಾಗೆ ಹಿಗ್ಗುವಂತಹ ಭಕ್ತರು ಎಲ್ಲ ತನ್ನ ಭಕ್ತರಾದ ಅನೇಕ ಮಂದಿ ದೇವತೆಗಳಿಗೂ, ತನ್ನ ಭಕ್ತರಾದ ಅನೇಕ ಮಂದಿ ಋಷಿ ಮುನಿಗಳಿಗೂ ಧ್ಯಾನ ಯೋಗ್ಯನಾಗಿ ಹಾಗೆ ಧ್ಯಾನಕ್ಕಾಗಿ ಅನಂತಾನಂತ ರೂಪವನ್ನು ಧಾರಣೆ ಮಾಡ್ತಾನೆ ಭಗವಂತ. ಆ ಕಾರಣದ ಅನಂತಾನಂತ ರೂಪವನ್ನು ಧಾರಣೆ ಮಾಡ್ತಾನೆ. ಈ ವಿಧವಾಗಿ ಸಜ್ಜನರಾದಂತಹ ಭೃತ್ಯರು, ಭಕ್ತರು ಯಾರಿದ್ದಾರೋ ಅವರ ಮೇಲೆ ಅನುಕಂಪ ದಯಾಭಾವದಿಂದ, ಅನುಕಂಪಿತ ಧಿಯ ದ್ರವೀಭೂತ ಚಿತ್ತತೆಯ, ದ್ರವೀಭೂತವಾದದ್ದು ಅಂದ್ರೆ ಭಗವಂತ ಕರಗಿ ಹೋಗ್ತಾ ಇದ್ದಾನೆ ಅಂದ್ರೆ ಭಗವಂತನ ಮನಸ್ಸು ಕರಗಿ ಹೋಗ್ತಾ ಅಂದ್ರೆ ಅಷ್ಟು ಒಂದು ಅನುಕಂಪವನ್ನು ಇಟ್ಟುಕೊಂಡಿದ್ದಾನೆ ಭಗವಂತ. ಆ ಕಾರಣದಿಂದ ಗೃಹೀತ ಮೂರ್ತಿ ಹಾಗೆ ಒಂದು ರೂಪವನ್ನು ಧಾರಣೆ ಮಾಡಿದ್ದಾನೆ. ಆಕಾರ ವಿಶೇಷ ಏನ ಸತಥಾ ತಸ್ಯ ಅಂತ ಹೇಳಿ. ಸೊ ಅದಕ್ಕಾಗಿ ಭೃತ್ಯಾನುಕಂಪಿತ ಧಿಯ ಇಹ ಗುಹೀತ ಮುತ್ತೇಹೇ, ಇಲ್ಲಿ ಈ ಜಗತ್ತಿನಲ್ಲಿ ಹೀಗೆ ಅನಂತ ರೂಪಗಳನ್ನು ಧಾರಣೆ ಮಾಡಿದಂತಹ ಭಗವಂತನನ್ನು ಸಂಚಿಂತೆಯೇತ ಚಿಂತನೆ ಮಾಡಬೇಕು. ಆ ಭಗವಂತನ ಮೂರ್ತೇಹೇ ವದನಾರಯನ್, ಅಂತ ಹಾಗೆ ರೂಪವನ್ನು ಧಾರಣೆ ಮಾಡಿದ ಭಗವಂತನ ವದನಾರವಿಂದವನ್ನು ಮುಖಾರವಿಂದವನ್ನು ಮುಖ ಕಮಲವನ್ನು ಚಿಂತನೆ ಮಾಡಬೇಕು. ಆ ಮುಖಕಮಲ ಹೇಗಿದೆ ಭಗವಂತನಂದ್ರೆ, ಯತ್ ವಿಸ್ಫುರತ್ ಮಕರ ಕುಂಡಲ ವಲ್ಗಿತೇನ ವಿದ್ಯೋದಿತ ಅಮಲ ಕಪೋಲಂ ಉದಾರ ಹಾಸಂ ಅಂತೇಳಿ. ಭಗವಂತನ ಮುಖಕಮಲ ಹೇಗಿದೆ ಅಂದ್ರೆ, ವದನಾರ ಚಿಂತನೀಯತ್ವ ಗುಣಾನಾಹ ಯತಿತಿ, ಯಾವ ಮುಖಾರವಿಂದವಾದರೆ ಯತ್ ವದನಾರವಿಂದಂ ವಿಸ್ಫುರತಿ, ಪ್ರಕಾಶವಂತವಾಗಿದೆ, ಬಹಳ ವಿಸ್ಫುರತಿ ವಿಶೇಷವಾಗಿ ಸ್ಫುರಣ ಪ್ರಕಾಶದಿಂದ ಕೂಡಿದಾಗಿದೆ. ಕಿಂಚಿತ್ ಸಂಚಲತಿ ಮಕರ ಕುಂಡಲೆ, ಭಗವಂತನ ಹೀಗೆ ವಿಸ್ಫುರವಾಗಿ ಪ್ರಕಾಶವಂತವಾಗಿರುವ ಮುಖ ಕಮಲದಲ್ಲಿ ಮಕರ ಕುಂಡಲ, ಮಕರ ಕುಂಡಲಗಳೆಂದರೆ ಕಿವಿಯ ಆಭರಣಗಳು, ಅದು ಮಕರದ ಆಕಾರದಲ್ಲಿದೆ. ಸೊ ಏನು ಮಕರದ ಆಕಾರದಲ್ಲಿ, ಮೀನಿನ ಮಕರ ಅಂದ್ರೆ ಕ್ರೊಕಟೈಲ್, ಮಕರ ಆಕಾರದಲ್ಲಿ ಭಗವಂತನ ಕುಂಡಲಗಳಿವೆ, ಏನು ಅದು ವಿಶೇಷ ಅಂದ್ರೆ, ಹಾಗೆ ಆದ್ರೆ ಮಕರಗಳು ತನ್ನ ಹತ್ತಿರ ಬಂದದನ್ನು ಹಿಡಿದು ಬಿಡುತ್ತೋ, ಹಾಗೆ ಭಗವಂತನಲ್ಲಿ ಎಲ್ಲವನ್ನು ಹಿಡಿದು ಬಿಡುವ ಸಾಮರ್ಥ್ಯವಿದೆ ಅಂದ್ರೆ, ಅವನು ಆಕರ್ಷಣ ಶಕ್ತಿ ಅಷ್ಟಿದೆ, ಅಂತ ದ್ಯೋತಕವಾಗಿರುವಂತಹ ಮಕರ ಕುಂಡಲಗಳು, ಹಾಗೆ ಮಕರ ಆಕಾರದಲ್ಲಿ ಕುಂಡಲಗಳನ್ನು ಇಟ್ಟುಕೊಂಡಿದ್ದಾನೆ ಭಗವಂತ. ಹಾಗೆ ಮಕರ ಕುಂಡಲದಿಂದ ಕೂಡಿದ ಭಗವಂತನ ವಿಸ್ಫುರನ್ ಮಕರ ಕುಂಡಲೆ ತಯೋಹೋ ವಲ್ಗಿತೇನ, ಹೀಗೆ ಇರುವ ಆ ಮಕರ ಕುಂಡಲಗಳು ಭಗವಂತನ ಕಿವಿಯ ಆಭರಣಗಳು, ಅದು ವಲ್ಗಿತೇನ, ವಲ್ಗಿತೇನ ಅಂದ್ರೆ ನುಕ್ಕೇನ ಅಂತೇಳಿ. ಸೊ ನೃತ್ತವ ನರ್ತಿಸುವಂತೆ ಇದೆ ಅಂದ್ರೆ, ಮಕರ ಕುಂಡಲಗಳು ಕಪೋಲ ಭಾಗದಲ್ಲಿ ನಾಟ್ಯ ಮಾಡಿ ಕುಣಿದಂತೆ ಇದೆ, ನಾಟ್ಯ ಮಾಡ್ತಾ ಇದೆ ಅಂತ ಕಾಣ್ತಾ ಇದೆ ಅಂತೇಳಿ. ಸೊ ನೃತ್ಯೇನ ವಿದ್ಯೋದಿತವು ಅಮಲವು ಚ ಕಪೋಲವು ಯಸ್ಮಿನ್ ತತ್ತಥ ಅಂತೆ. ಅದಕ್ಕೆ ವಿಸ್ಫುರನ್ ಮಕರ ಕುಂಡಲ ವಲ್ಗಿತೇನ, ಮಕರ ಕುಂಡಲಗಳು ನರ್ತಿಸುವಂತೆ ಇರುವಂತಹ ಹಾಗೆ ವಿದ್ಯೋದಿತ ದ್ಯೋತನ ಅಂದ್ರೆ ಕಾಣಿಸ್ಕೊಡುವುದು, ಪ್ರಕಾಶದಿಂದ ಕೂಡಿರುವಂತಹದ್ದು ವಿದ್ಯೋದಿತ, ಚೆನ್ನಾಗಿ ವಿಶೇಷವಾಗಿ ದ್ಯೋತಿತವಾಗ್ತಾ ಇದೆ, ಕಾಣಿಸಿಕೊಡ್ತಾ ಇದೆ ಭಗವಂತನ ಅಂತಹ ಮುಖಾರವಿಂದ, ಹಾಗೆ ವಿದ್ಯೋತಿತವಾಗಿ ಚೆನ್ನಾಗಿ ಕಾಣಿಸಿಕೊಡ್ತಾ ಇರುವಂತಹ ಆ ಭಗವಂತನ ಮುಖಾರವಿಂದ ಅಮಲ ಕಪೋಲಂ ಉದಾರ ಹಾಸಂ, ಅಮಲ ಕಪೋಲಂ ನಿರ್ಮಲ ಅಂದ್ರೆ ದೋಷರಹಿತವಾದ ಭಗವಂತ, ಎಲ್ಲ ರೂಪಗಳು ಎಲ್ಲ ಅವಯವಗಳು ಎಲ್ಲ ಅಣುವಣುವು ಭಗವಂತನ ದೋಷರಹಿತವಾದದ್ದು. ಹೀಗೆ ದೋಷರಹಿತವಾದಂತಹ ಸುಂದರವಾದಂತಹ ಕಪೋಲ ಭಾಗವು ಹೇಗಿದೆ ಅಂದ್ರೆ, ಅಂತಹ ಕಪೋಲ ಭಾಗದಿಂದ ಕೂಡಿರುವ ಮುಖ ಕಮಲವಿದೆ, ಅದನ್ನು ಆ ಮುಖ ಕಮಲಕ್ಕೆ ಇನ್ನೊಂದು ಲಕ್ಷಣ ಏನಿದೆ, ಉದಾರ ಹಾಸಂ, ಉದಾರವಾದ ಹಾಸದಿಂದ ಕೂಡಿದ್ದಾನೆ. ಈ ಅನುಕಂಪಿತ ಧಿಯ ಉದಾರ ಹಾಸ ಒಟ್ಟಿಗೆ ಹೋಗುವಂತಹ ವಿಷಯ, ಅವನಿಗೆ ಅಷ್ಟು ಅನುಕಂಪ ಭಾವ ಇದೆ ಅಂತ ಹಾಗೆ ತೋರಿಸ್ತಾ ಇದ್ದಾನೆ ಭಗವಂತ. ಉದಾರವಾದಂತ ಉದಾರ ಭಾವ ಅಂದ್ರೆ ಯಾರಿಗೆ ಏನು ಬೇಕೋ ಅದನ್ನು ಕೊಟ್ಟು ಬಿಡುವಂತಹ ಸ್ವಭಾವಕ್ಕೆ ಉದಾರತ್ವ ಅಂತ ಕರಿತೀವಿ. ಉದಾರ ಅವನು ಬಹಳ ಉದಾರ ಅಂದ್ರೆ ಅವನು ಬೇಡಿದ್ದನ್ನು ಕೊಟ್ಟು ಬಿಡ್ತಾನೆ, ಹಾಗೆ ಉದಾರತ್ವ ಅತ್ಯಧಿಕವಾದ ಅನಂತ ಉದಾರನಾದವನು ಭಗವಂತ. ಎಲ್ಲರಿಗೂ ಈ ಪ್ರಪಂಚದಲ್ಲಿ ಇರುವ ಸಮಸ್ತ ಜೀವರಾಶಿಗಳಿಗೂ ಅವರವರಿಗೆ ಬೇಕಾದನ್ನು ಒಡಗೂಡಿಸ್ತಾ ಇದ್ದಾನೆ ಭಗವಂತ. ಅವನು ಉದಾರನಾದವನು, ಅಂತಹ ಉದಾರ ಭಾವವನ್ನು ತನ್ನ ಮುಗುಲ್ ನಗೆಯಲ್ಲಿ ತೋರಿಸ್ತಾ ಇದ್ದಾನೆ. ಹಾಸ ಮಂದಹಾಸವು ಉದಾರದಿಂದ ಅಂದ್ರೆ ಉದಾರ ಭಾವದಿಂದ ಕೂಡಿದ ಮಂದಹಾಸದಿಂದ ಕೂಡಿದಂತಹ ಮುಖ ಕಮಲ ಉಳ್ಳವನಾಗಿದ್ದಾನೆ. ಅಂತಹ ಭಗವಂತನ ಮುಖ ಕಮಲವನ್ನು ಸಂಚಿಂತನೆ ಮಾಡಿ ಚೆನ್ನಾಗಿ ಸಮ್ಯಕ್ ಚಿಂತೆಯೇತ್, ಚೆನ್ನಾಗಿ ಚಿಂತನೆ ಮಾಡಬೇಕು, ಧ್ಯಾನರತರಾಗಬೇಕು, ಭಗವಂತನ ಮೂರ್ತಿ ಭಾವವನ್ನು ಹಾಗೆ ಕಾಣಬೇಕು, ಮುಖಕಮಲವನ್ನು ಹಾಗೆ ಚಿಂತಿಸಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಸೊ ವೃತ್ಯಾನುಕಂಪಿತ ಧಿಯೇಹ ಹೀದ ಮೂರ್ತೇಹೇ ಸಂಚಿಂತೆಯೇತ್ ಭಗವತೋ ವದನಾರವಿಂದಂ ಯದ್ ವಿಸ್ಫುರನ್ ಮಕರ ಕುಂಡಲ ವಲ್ಗಿತೇನ ವಿದ್ಯೋದಿತಾಮಲ ಕಪೋಲ ಮುದಾರ ಹಾಸಂ ಅಂತ ಹೇಳಿ ಅದಾದ ಮೇಲೆ ಯಕ್ಷೀನಿಕೇತ ಮಲಿಭಿ ಪರಿಸೇವ್ಯಮಾನಂ ವೃತ್ಯ ಸ್ವಯ ಕುಟಿಲ ಕುಂತಲ ವೃಂದಜುಷ್ಟಂ ಮೀನದ್ವಯ ಶ್ರಿಯಂ ಅಧಿಕ್ಷಿಪದ್ ಅಬ್ಜನೇತ್ರಂ ಧ್ಯಾಯೇನ್ ಮನೋಮಯಂ ಅತಂದ್ರಿತ ಉಲ್ಲಸದ್ಭ್ರೂ. ಹಾಗೆ ಭಗವಂತನ ಮುಖ ವರ್ಣನೆ ಮಾಡ್ತಾ ಇರುವಾಗ ಅಲ್ಲಿ ಭಗವಂತನ ಮುಖದ ವರ್ಣನೆ ಇನ್ನೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯತ್ ಶ್ರೀ ನಿಕೇತಂ ಅಲಿಭಿ ಪರಿಸೇವ್ಯಮಾನಂ, ಅಲಿಗಳು ಅಲಿ ಅಂದ್ರೆ ದುಂಬಿಗಳು, ಹನಿಬೀಸ್ ಅದಕ್ಕೆ ಅಲಿ ಅಂತ ಕರೀತಾರೆ. ಯತ್ ಶ್ರೀ ನಿಕೇತಂ ಅಲಿಭಿ ಪರಿಸೇವ್ಯಮಾನಂ ಭೂತ್ಯ ಸ್ವಯಾಭೂತ್ಯ ಕುಟಿಲ ಕುಂತಲ ವೃಂದ ಜುಷ್ಟಂ. ಏನು ಇದರ ಅರ್ಥ ಅಂತ ಹೇಳ್ತಾ ಇದ್ದಾರೆ, ಯತ್ ಶ್ರೀನಿಕೇತಂ, ಶ್ರೀನಿಕೇತಂ ಪರಮ ಮಂಗಳಾಯತನ. ಶ್ರೀನಿಕೇತನ ಅಂತ ಭಗವಂತನಿಗೆ ಹೆಸರು. ಶ್ರೀನಿಕೇತನ, ಶ್ರೀ ಅಂದ್ರೆ ಮಂಗಳ, ಮಂಗಳಕ್ಕೆ ಆಯತನನಾಗಿದ್ದಾನೆ, ಮಂಗಳದ ನಿವಾಸ ಸ್ಥಾನ ಒಂದು. ಶ್ರೀ ಲಕ್ಷ್ಮೀದೇವಿಗೆ ನಿವಾಸ ಶ್ರೀನಿವಾಸ, ಶ್ರೀನಿಕೇತನ ಲಕ್ಷ್ಮಿಯ ನಿವಾಸ ಸ್ಥಾನವಾಗಿದ್ದಾನೆ. ಶ್ರೀನಿಕೇತಂ ಯತ್ಯ ಶ್ರೀನಿಕೇತಂ ಪರಮ ಮಂಗಳ ಆಯತ, ನಿಕೇತ ಅಂದ್ರೆ ಆಯತನ, ನಿವಾಸ ಸ್ಥಾನ, ಮಂಗಳತ್ವಕ್ಕೆ ನಿವಾಸ ಸ್ಥಾನ, ಲಕ್ಷ್ಮೀದೇವಿಗೆ ನಿವಾಸ ಸ್ಥಾನ, ಶ್ರೀ ಶೋಭೆ ಕಾಂತಿಗೆ ಪ್ರಕಾಶಕ್ಕೆ ನಿವಾಸ ಸ್ಥಾನ. ಹೀಗೆ ಶ್ರೀನಿಕೇತನಾಗಿದ್ದಾನೆ ಭಗವಂತ. ಅವನು ಎಲ್ಲ ವಿಧವಾದ ಜ್ಞಾನಶ್ರೀಗೂ ನಿಕೇತನಾಗಿದ್ದಾನೆ. ಎಲ್ಲ ವಿಧವಾದ ಸಂಪತ್ತುಗಳು, ಜ್ಞಾನ ಸಂಪತ್ತಾಗಲಿ, ಧ್ಯಾನ ಸಂಪತ್ತಾಗಲಿ, ಗುಣ ಸಂಪತ್ತಾಗಲಿ, ಎಲ್ಲ ಸಂಪತ್ತುಗಳಿಗೆ ಮೂಲಭೂತವಾದ ಸ್ಥಾನವಾಗಿದ್ದಾನೆ ಭಗವಂತ. ಅಷ್ಟೇ ಅಲ್ಲ, ಸೊ ಅವನು ಇಂಥವನಂದ್ರೆ ಯಚ್ಚ ಸೌರಭ್ಯ ಲೋಲೈಹಿ ಅಲಿಭಿ ಪರಿಸೇವ್ಯಮಾನಂ, ಪರಿತಃ ಸೇವ್ಯಮಾನಂ. ಅವನು ಮುಖ ಕಮಲ ಅಂತ ಹೇಳಿದ. ಕಮಲ ಅಂದ್ರೆ ಕಮಲದ ಹೂ ಹತ್ತರ ದುಂಬಿಗಳು ಸುತ್ತಾಡ್ತಾ ಇರುತ್ತೆ. ಭಗವಂತನ ಮುಖ ಕಮಲದ ಹತ್ತರ, ಆ ಮುಖ ಕಮಲ, ಮುಖವನ್ನು ಕಮಲದ ಜೊತೆ ಹೋಲಿಸಿದ್ದಾರೆ. ಅದರಲ್ಲಿ ಕಣ್ಣುಗಳು ಕಮಲದಂತಿವೆ, ಆ ಕಣ್ಣುಗಳನ್ನು ಕಮಲದಂತೆ ಹೋಲಿಸ್ತಾರೆ. ಆಮೇಲೆ ಕಣ್ಣುಗಳನ್ನು ಮೀನುಗಳ ಜೊತೆ ಹೋಲಿಸ್ತಾ ಇದ್ದಾರೆ ಆಮೇಲೆ. ಸೊ ಇಲ್ಲಿ ಅಂತಹ ಭಗವಂತನ ಮುಖ ಕಮಲವು ಹೇಗಿದೆ ಅಂದ್ರೆ ಪರಿಸೇವ್ಯಮಾನಂ, ಪರಿತಃ ಸೇವ್ಯಮಾನಂ, ದುಂಬಿಗಳಿಂದ ಸೇವಿಸಲ್ಪಡುತ್ತದೆ. ಅಂದ್ರೆ ಏನು, ದುಂಬಿಗಳು ಯಾರು? ಇಲ್ಲಿ ಒಂದು ಭಕ್ತರನ್ನುವ ದುಂಬಿಗಳಿಂದ ಸೇವಿತನಾಗಿದ್ದಾನೆ ಭಗವಂತನ ಮುಖ ಕಮಲ. ಅದು ಭಕ್ತರ ಆ ಭಾವನೆಗಳನ್ನುವ ದುಂಬಿಗಳು ಸೇವಿದೆ ಒಂದು. ಇಲ್ಲ, ದುಂಬಿಗಳಂದ್ರೆ ಇಲ್ಲಿ ದುಂಬಿಗಳು ಹೇಗಿರುತ್ತೆ, ಕಪ್ಪಾಗಿರುತ್ತೆ. ಈ ಭಗವಂತನ ಮುಖ ಕಮಲದಲ್ಲಿ ಆ ಅದರ ದುಂಬಿಗಳಂತೆ ಮುಂಗುರುಳು, ಆ ಕೇಶ ವಿಶೇಷಗಳು, ಆ ಕೂದಲುಗಳು, ಅದು ಮುಂಗುರುಗಳಾಗಿ ಅದು ದುಂಬಿಗಳಂತೆ ಕಾಣ್ತಾ ಇದೆ, ಕಪ್ಪು ಕಪ್ಪು ಕಾಣುತ್ತೆ. ಹಾಗೂ ಚಿಂತನೆ ಮಾಡಬಹುದು. ಸೊ ಅನೇಕ ವಿಧವಾಗಿ ಚಿಂತನೆಯನ್ನು ಮಾಡಬಹುದು. ಅಂತಹ ಭಗವಂತ ಪರಿತಃ ಅಂದ್ರೆ ಆ ಸುತ್ತುವರಿಯಲ್ಪಟ್ಟಿದ್ದಾನೆ, ಸೇವ್ಯಮಾನ, ಸೇವಿಸಲ್ಪಟ್ಟವನಾಗಿದ್ದಾನೆ. ಅವನ ಮುಖ ಕಮಲ ಹಾಗೆ ಸೇವಿಸಲ್ಪಟ್ಟಿದೆ. ಸ್ವಯಾಭೂತ್ಯ, ಭೂತಿ ಅಂದ್ರೆ ಪ್ರಕಾಶ, ಭೂತ್ಯ ಪ್ರಕಾಶದಿಂದ, ಸ್ವಯಾಭೂತ್ಯ ತನ್ನದೇ ಆದ ಪ್ರಕಾಶದಿಂದ ಕೂಡಿರುವಂತಹ ಮುಖಾರವಿಂದವಿದೆ. ಸೊ ಅದನ್ನು ಹೇಳ್ತಾ ಇದ್ದಾರೆ, ಅಲಿಭಿ ಪರಿತಃ ಸೇವ್ಯಮಾನಂ ಯತ್ ಚ ಯಾವ ಮುಖ ಕಮಲವಾದರೆ ಸ್ವಯ ಸ್ವರೂಪಭೂತಯ ಭೂತ್ಯ ಶ್ರೀಯಾ ಸೇವಿತಂ, ಸ್ವರೂಪಭೂತವಾದ ಶ್ರೀ ರೂಪದಿಂದ ಸೇವಿಸಲ್ಪಟ್ಟಿದೆ. ಇಲ್ಲಿ ನೋಡ್ರಿ, ಇದು ಬಹಳ ಸ್ವಯ ಭೂತ್ಯ ಸೇವ್ಯಮಾನಂ, ತನ್ನದೇ ಯತ್ ಚ ಸ್ವರೂಪಭೂತಯ ಭೂತ್ಯ ಶ್ರೀಯಾ ಸೇವಿತಂ ಅಂತೇಳಿ ಇಲ್ಲಿ ಇದು ಹೇಳುವುದರ ಮೂಲಕವಾಗಿ ಭಗವಂತ ತಾನು ಶ್ರೀ ರೂಪನಾಗಿದ್ದಾನೆ. ಶ್ರೀ ಅಂದ್ರೆ ಲಕ್ಷ್ಮಿ ಅಂತ ಒಂದರ್ಥ, ಶ್ರೀ ಅಂದ್ರೆ ಪ್ರಕಾಶ, ಅನೇಕ ಅರ್ಥಗಳು ಇದೆ. ಶ್ರೀ ಅಂದ್ರೆ ಭಗವಂತನ ಸ್ವರೂಪವೇ ಒಂದು ಶ್ರೀ ಅಂತ ಕರೆಯಲ್ಪಟ್ಟ ಭಗವಂತನ ಸ್ವರೂಪವಿದೆ. ಅಂದ್ರೆ ಭಗವಂತನ ಶ್ರೀ ಅಂತ ಕರೆಯಲ್ಪಡುವ ಸ್ವರೂಪ ಯಾವುದಿದೋ ಅದನ್ನು ಲಕ್ಷ್ಮಿ ಆಶ್ರಯಿಸಿದ್ದಾಳಾದ ಕಾರಣದಿಂದ ಲಕ್ಷ್ಮಿಗೆ ಶ್ರೀ ಅಂತ, ಅಂದ್ರೆ ಭಗವಂತನಿಗೆ ಮೊದಲು ಶ್ರೀ ಅನ್ನುವ ಹೆಸರು. ಭಗವಂತ ಶ್ರೀ ಅಂತ ಆ ನಾಮದಿಂದ ಕರೆಯಲ್ಪಟ್ಟವನಾಗಿದ್ದಾನೆ. ಅಂತಹ ಶ್ರೀನಾಮಕನಾದ ಭಗವಂತನನ್ನು ಶ್ರಯತೆ ಆಶ್ರಯಿಸಿಕೊಂಡಿದ್ದಾಳಾದ ಕಾರಣದಿಂದ ಲಕ್ಷ್ಮಿಗೂ ಶ್ರೀ ಅಂತ, ಶ್ರೀ ಅಂದ್ರೆ ಶ್ರೇಯ ಆಶ್ರಯಿಸಿ ಇರುವವಳು. ಅವಳು ಯಾವುದನ್ನು ಆಶ್ರಯಿಸಿದ್ದಾಳೆ, ಶ್ರೀ ಅಂತ ಕರೆಯಲ್ಪಡುವ ಭಗವಂತನನ್ನು ಆಶ್ರಯ ಮಾಡಿಕೊಂಡಿದ್ದ. ಭಗವಂತನ ಸ್ವರೂಪಕ್ಕೆ ಶ್ರೀ ಅಂತ ಹೆಸರು. ಶ್ರೀ ಅಂತ ಕರೆಯಲ್ಪಡುವ ಭಗವಂತನ ಸ್ವರೂಪವನ್ನು ಆಶ್ರಯ ಮಾಡಿಕೊಂಡಿರುವ ಕಾರಣದಿಂದ ಲಕ್ಷ್ಮೀದೇವಿಗೂ ಶ್ರೀ ಎನ್ನುವ ಹೆಸರು ಸಾರ್ಥಕವಾಗಿದೆ. ಹಾಗೆ ಶ್ರೀನಾಮಕನಾದ ಭಗವಂತನನ್ನು ಆಶ್ರಯ ಮಾಡಿರುವ ಶ್ರೀ ಲಕ್ಷ್ಮಿಯನ್ನು, ಆ ಲಕ್ಷ್ಮಿಯಿಂದ ಲಕ್ಷ್ಮಿ ಆಶ್ರಯಭೂತವಾದ ಶ್ರೀನಾಮಕನಾದ ಭಗವಂತನ ರೂಪವನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳುತ್ತದೆ. ಸ್ವರೂಪ ಭೂತ್ಯ, ಭೂತ್ಯ ಭೂತಿ ಅಂದ್ರೆ ಪ್ರಕಾಶ, ಭೂತಿ ಅಂದ್ರೆ ಶ್ರೀ, ಅದಕ್ಕೆ ಭೂತ್ಯ ಭೂತ್ಯ ಅಂದ್ರೆ ಶ್ರೀಯ ಅಂತೇಳಿ. ಸ್ವರೂಪ ಭೂತ್ಯ ಭೂತಯ ಭೂತ್ಯ ಶ್ರೀಯ, ಸ್ವರೂಪಭೂತವಾದಂತಹ ಭೂತಿ ಅಂದ್ರೆ ಶ್ರೀ ಇಂದ ಸೇವಿತಂ, ಸೇವಿಸಲ್ಪಟ್ಟ ಅಂದ್ರೆ ತನ್ನ ರೂಪಗಳಿಂದ ತಾನು ಸೇವಿಸಲ್ಪಟ್ಟಿದ್ದಾನೆ. ತನ್ನ ಹೆಸರೇನು ಲಕ್ಷ್ಮಿಗೆ ಕೊಟ್ಟಿದ್ದಾನೆ, ಲಕ್ಷ್ಮಿ ಶ್ರೀ ಅಂತ ಕರೆಯಲ್ಪಟ್ಟಿದ್ದಾಳೆ, ಆ ಲಕ್ಷ್ಮಿಯಿಂದ ಸೇವಿತನಾಗಿದ್ದಾನೆ ಭಗವಂತ. ಶ್ರೀ ಅಂದ್ರೆ ಆ ಶೋಭಾ ಪ್ರಕಾಶ, ಅದರಿಂದ ಸೇವಿಸಲ್ಪಟ್ಟಿದ್ದಾನೆ ಅಂದ್ರೆ ಅದು ತುಂಬಿದೆ ಭಗವಂತನಲ್ಲಿ. ಅದಕ್ಕೆ ಆಚಾರ್ಯರು ಹೇಳುವಾಗ ಹೇಳ್ತಾ ಇದ್ದಾರೆ, ಸಾಕ್ಷಾತ್ ಶ್ರೀಸ್ತು ಹರೇ ರೂಪಂ ಇಂದಿರಾತು ತದಾಶ್ರಯಾತ್ ಅಂತ ಹೇಳಿ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಅಂದ್ರೆ ಸಾಕ್ಷಾತ್ ಶ್ರೀ ಹರೇ ರೂಪಂ, ಹರಿಯ ರೂಪವೇ ಸಾಕ್ಷಾತ್ತಾಗಿ ಶ್ರೀ ಅಂತ ಕರೆಯಲ್ಪಟ್ಟದ್ದಾಗಿದೆ. ಇಂದಿರಾದು ತದಾಶ್ರಯಾತ್, ಇಂದಿರಾವು ಶ್ರೀ ಅಂತ ಹೆಸರಿನಿದೆ. ಯಾಕೆ? ತದ್ ಆಶ್ರಯಾತ್, ಆ ಭಗವಂತನ ಶ್ರೀ ರೂಪವನ್ನು ಆಶ್ರಯ ಮಾಡಿಕೊಂಡಿರುವುದರಿಂದ ಲಕ್ಷ್ಮೀದೇವಿಗೂ ಶ್ರೀ ಎನ್ನುವ ಹೆಸರು ಸಾರ್ಥಕವಾಗಿದೆ ಅಂಥೇಳಿ. ಇತಿ ವಚನಾತ್ ಪತ್ನಿಪೂತಾಯಾಹ ಶ್ರೀತ್ವಂ ಭಗವದ್ ಆಶ್ರಯಾದಿತ್ಯತಃ ಸ್ವಯಾ ಇತ್ಯುಕ್ತಂ. ಅಂದರೆ ತನ್ನದೇ ಆದ ಶ್ರೀ, ತನ್ನವಳಾದ ಲಕ್ಷ್ಮೀದೇವಿ, ಇನ್ನೊಂದು ತನ್ನದಾದ ಶ್ರೀತ್ವ ಭಗವಂತನ ಪ್ರಕಾಶ. ಸ್ವಯಾ ತನ್ನದಾದ ಲಕ್ಷ್ಮೀದೇವಿ ಅಂದ್ರೆ ತನ್ನನ್ನು ಆಶ್ರಯ ಮಾಡಿಕೊಂಡಿದೆ, ತನ್ನ ಪತ್ನಿಯಾದಂತಹ ಲಕ್ಷ್ಮೀದೇವಿ ತನ್ನವಳಾಗಿದ್ದಾಳೆ ಅಂದ್ರೆ ಪರಮಾತ್ಮನ ಪತ್ನಿಯಾಗಿದ್ದಾಳೆ. ಅಂತಹ ಭಗವದ ಆಶ್ರಯವನ್ನು ಮಾಡಿಕೊಂಡಿರುವ ಆ ಲಕ್ಷ್ಮೀದೇವಿಯನ್ನು ಸ್ವಯಾ ಸ್ವತಂ ಭಗವಂತ ಆಶ್ರಯನಾಗಿದ್ದಾನಂತಹ ಲಕ್ಷ್ಮಿ, ಅಂತಹ ಭಗವಂತನ ಮುಖವನ್ನು ಚಿಂತನೆ ಮಾಡಬೇಕು. ಆ ಇನ್ನು ಆ ಮುಖ ಕಮಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕುಟಿಲ ಕುಂತಲ ವೃಂದ ದುಷ್ಟಂ ಅಂತೇಳಿ. ಕುಟಿಲ ಅಂದರೆ, ಕುಟಿಲ ಅಂದ್ರೆ ಅನೇಕ ಅರ್ಥಗಳಿವೆ. ಅವನು ಕುಟಿಲ ಅಂದ್ರೆ ಕೆಟ್ಟ ಅರ್ಥ, ಅವನು ಬಹಳ ಕುಟಿಲ ಕೆಟ್ಟವನ ಅಂತ. ಕುಟಿಲ ಅಂದ್ರೆ ವಕ್ರ ಬುದ್ಧಿನೂ ಕುಟಿಲ, ಕುಟಿಲ ಬುದ್ಧಿ ಅವನಂತೇಳಿ. ಇಲ್ಲ ಕುಟಿಲ ಅಂತ ಹೇಳಿದರೆ ಮುಂಗುರುಳಿ ಕುಟಿಲ, ಅಲ್ಲಿ ಇಟ್ ಗಿವ್ಸ್ ಎ ನೈಸ್ ಮೀನಿಂಗ್. ಕುಟಿಲ ಅಂದ್ರೆ ವಕ್ರ, ಕೂದಲು ಉದ್ದ ಸ್ಟ್ರೈಟ್ ಆಗಿ ಒಂದು ನೇಲ್ಸ್ ತರ ಇದ್ರೆ ಇಟ್ ಡಸ್ಂಟ್ ಲುಕ್ ನೈಸ್. ಅದು ಮುಂಗುರುಳು ವಕ್ರವಾಗಿದ್ದರೆ ಕೂದಲುಗಳು ಸುಂದರವಾಗಿ ಕಾಣುತ್ತೆ. ಹಾಗೆ ಕುಟಿಲ ಕುಂತಲ, ಅದಕ್ಕೆ ಕುಟಿಲ ಕುಂತಲ ಅಂತ ಕರೀತಾರೆ. ಕುಟಿಲಾಹ ವಕ್ರಾಹ ಕುಂತಲಾಹ ಲಲಾಟ ರಂಗೇ ನೃತ್ಯಂತಹ ಕೇಶ ವಿಶೇಷಾಹ ತೇಷಾಂ ವೃಂದೇನ ಸಮೂಹೇನ ದುಷ್ಟಂ ಸಮೃತಂ ಸೇವ. ಭಗವಂತನ ಮುಖ ಕಮಲವು ಹೇಗಿದೆ ಅಂದ್ರೆ ಕುಟಿಲವಾದ ವಕ್ರವಾಗಿರುವಂತಹ, ಅಂದ್ರೆ ಆ ಸುಂದರತ್ವವನ್ನು ಕೊಡುವಂತಹ ವಕ್ರತ್ವ, ಅಂತಹ ಕುಂತಲಗಳು ಅಂದರೆ ಮುಂಗುರುಗಳು ಲಲಾಟ ರಂಗೆ ನೃತ್ಯಂತಹ ಲಲಾಟ ಫಾಲ ಭಾಗದಲ್ಲಿ, ಲಲಾಟ ಫಾಲದಲ್ಲಿ ಅವು ಕುಣಿದಾಡ್ತಾ ಇದೆ. ಭಗವಂತನ ಮುಂಗುರುಳು ಕೂದಲುಗಳು ವಕ್ರವಾಗಿರುವ ಕಾರಣದಿಂದ ಅವು ಸುಂದರವಾಗಿದೆ. ಅಂತಹ ವಕ್ರವಾಗಿ ಸುಂದರವಾಗಿ ಇರುವ ಕೂದಲುಗಳಿಂದ ವೃಂದ ಅಂದ್ರೆ ಸಮೂಹ, ಆ ಕೂದಲುಗಳ ಸಮೂಹದಿಂದ ದುಷ್ಟಂ ಸೇರಿಸಲ್ಪಟ್ಟಿದೆ, ಪರಿವೃತವಾಗಿದೆ. ಅಂತಹ ಕೂದಲಿನಿಂದ ದುಷ್ಟಂ ಅಂದ್ರೆ ಸಮೃತಂ ಅಂತಲೂ, ಅದರಿಂದ ಸಂವರಿಸಲ್ಪಟ್ಟಿದೆ. ಇಟ್ಸ್ ಸರೌಂಡೆಡ್ ಬೈ ಇಟ್ ಇಟ್ ಆರ್ ಅವೆಲ್ಲವೂ ಅಲ್ಲಿ ಭಗವಂತನ ಕೂದಲು ವಿಶೇಷಗಳು, ಅದೇ ಭಗವಂತನ ರೂಪಗಳು, ಅದು ಭಗವಂತನ ರೂಪಗಳೇ. ಆ ಭಗವಂತನ ತನ್ನ ರೂಪಗಳನ್ನು ತಾನೇ ಸೇವಿಸಲ್ಪಟ್ಟವನಾಗಿದ್ದಾನೆ ಭಗವಂತ ಅಂತಲೂ ಚಿಂತನೆ ಮಾಡಬೇಕು. ಹೀಗೆ ಕಿಂಚ ಆ ಭಗವಂತನ ಆ ಕುಟಿಲ ಕುಂತಲಗಳನ್ನು ವರ್ಣನ ಮಾಡಿದ ಮೇಲೆ ಅವನ ಕಣ್ಣುಗಳನ್ನು ವರ್ಣನ ಮಾಡುತ್ತಾ ಇದ್ದಾರೆ. ಕಿಂಚ ಅಬ್ಜನೇತ್ರಂ, ಅವನ ಅಬ್ಜ ಅಪ್ಪ ಅಂದ್ರೆ ನೀರು, ನೀರಿನಲ್ಲಿ ಜ ಹುಟ್ಟಿರುವಂತಹದ್ದು. ಅಬ್ಜನೇತ್ರಂ ಅಂದ್ರೆ ಕಮಲದಂತಿರುವ ಕಣ್ಣುಗಳು. ಕಮಲದಂತಿರುವ ಕಣ್ಣುಗಳು ಅವು ಹೇಗಿದೆ ಅಂದ್ರೆ ಮೀನದ್ವಯ ಶಿಯಂ ಅಧಿಕ್ಷಿಪತ್ ಅಬ್ಜನೇತ್ರಂ. ಅಬ್ಜನೇತ್ರಂ ಆ ಕಣ್ಣಿನ ಕಮಲಗಳು, ನೇತ್ರ ಕಮಲಗಳು ಅವು ಮೀನದ್ವಯ, ದ್ವಯ ಅಂದ್ರೆ ಎರಡು, ಎರಡು ಕಣ್ಣುಗಳು ಎರಡು ಮೀನುಗಳಂತೆ ಇವೆ ಅಂತ. ಯಾಕೆ ಈ ಕಣ್ಣುಗಳನ್ನು ಕಮಲದ ಜೊತೆಲಿ ಹೋಲಿಸುವುದು ಉಂಟು, ಮೀನು ಜೊತೆಲಿ ನೀವು ಬಹಳ ಕಡೆ ಕವಿಗಳು ಮೀನು ಜೊತೆಲಿ ಕೂಡ ಹೋಲಿಸ್ತಾರೆ. ಯಾಕೆ ಮೀನಿನ ಜೊತೆಲಿ ಕಣ್ಣುಗಳನ್ನು ಹೋಲಿಸುವುದರ ವಿಶೇಷವೇನು? ಅದಕ್ಕೆ ಅನೇಕ ಕಾರಣಗಳಿವೆ. ಒಂದೇನಂತ ಹೇಳಿದ್ರೆ ಆ ಮೀನುಗಳು ಹೇಗಾದರೆ ಮಧ್ಯಭಾಗದಲ್ಲಿ ಪೃಥುವಾಗಿರುತ್ತೆ, ಕೊನೆ ಭಾಗಗಳೆಲ್ಲ ಟೇಪರ್ ಆಗಿ ಚೆನ್ನಾಗಿ ಟೇಪರ್ ಆಗಿರಬೇಕು. ಬೋತ್ ಎಂಡ್ಸ್ ದೇ ಟೇಪರ್ ಔಟ್ ಕಂಪ್ಲೀಟ್ಲಿ ಅಂಡ್ ದ ಮಿಡಲ್ ಪೋರ್ಷನ್ ಇಸ್ ಕ್ವೈಟ್ ವೈಡ್. ಹೀಗೆ ಮಧ್ಯದಲ್ಲಿ ಪೃಥುತ್ವ ದೊಡ್ಡದಾಗಿರುವುದು, ಕೊನೆ ಎರಡು ಭಾಗ ಎರಡು ಕೊನೆಗಳು ಚೆನ್ನಾಗಿ ಚಿನ್ನಾಗಿರುವಂತಹದ್ದು ಯಾಗಿದೋ ಹಾಗೆ ಮೀನುಗಳಂತೆ ಇದೆ. ಮೀನದ್ವಯ ಶ್ರೀಂ ಅಧಿಕ್ಷಿಪತು, ಆ ಮೀನದ ಎರಡು ಮೀನುಗಳ ಒಂದು ಪ್ರಕಾಶವನ್ನು, ಕಾಂತಿಯನ್ನು, ಇಲ್ಲ ಶೋಭೆಯನ್ನು ಅಧಿಕ್ಷಿಪತು ಕಳೆಗೆ ತುಳಿಯುವಂತಹ ಅಂದ್ರೆ ಅದಕ್ಕಿಂತಲೂ ಚೆನ್ನಾಗಿ ಸುಂದರವಾಗಿದೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಇರುವಂತಹ ಭಗವಂತನ ಕಣ್ಣುಗಳು ಹೇಗಿದೆ ಅಂತ ಹೇಳಿದೆ. ಆ ಮೀನದ್ವಯಗಳನ್ನು ಕಂಪೇರ್ ಅಂದ್ರೆ ಎರಡು ಮೀನುಗಳ ಜೊತೆ ಕಂಪೇರ್ ಮಾಡುವುದಕ್ಕೆ ಕಾರಣ ಏನು ಅಂತ ಹೇಳಿ ಟೀಕೆಯ ವಿಜಯದ ಟೀಕೆಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಕಿಂಚ ಅಬ್ಜನೇತ್ರಂ ಪದ್ಮದಳ ಸದೃಶ ನೇತ್ರಂ, ಪದ್ಮದಳ ಸದೃಶವಾದ ಕಣ್ಣುಗಳು ಛಾಯೇತು ಧ್ಯಾನ ಮಾಡಬೇಕು. ಕೀದೃಶಂ ಆ ಕಣ್ಣುಗಳು ಹೇಗಿದೆ ಅಂದ್ರೆ, ಮೀನದ್ವಯಸ್ಯ ಎರಡು ಮೀನುಗಳ ಆಯಾಮತ್ವ ಋತು ಮಧ್ಯತ್ವ ತನು ಉಭಯ ಭಾಗತ್ವ ಶ್ವೇತತ್ವಾದಿ ಲಕ್ಷಣಂ ಅಂತ ಹೇಳಿದ್ದಾರೆ. ಅಂದ್ರೆ ವಿಶಾಲವಾಗಿದೆ ಮೀನುಗಳಂತೆ, ವಿಶಾಲವಾಗಿದೆ ದೊಡ್ಡದಾಗಿರುವ ಕಣ್ಣುಗಳು. ಅವು ದೊಡ್ಡದಾಗಿರುವುದು ಯಾವುದು? ಋತು ಮಧ್ಯತ್ವ, ಮಧ್ಯಭಾಗ ವಿಶಾಲವಾಗಿದೆ. ಅದೇ ವಿಧವಾಗಿ ತನು ಉಭಯ ಎರಡು ಎಣ್ಸು ಕೂಡ ತನು ತಿನ್ನಾಗಿ ಚೆನ್ನಾಗಿ ಟೇಪರ್ ಆಗಿಬಿಟ್ಟಿದೆ. ಸೊ ತನು ಉಭಯ ಭಾಗತ್ವ ಶ್ವೇತತ್ವ ಬೆಳ್ಳಗಿದೆ ಅಂದ್ರೆ ಶ್ವೇತತ್ವ ಪವಿತ್ರವಾಗಿರುವ ಬೆಳ್ಳ ಶುದ್ಧವಾಗಿದೆ ಅಂತ ಹೇಳಿ ಹೇಳುವಂತಹದ್ದು. ಶ್ವೇತತ್ವ ಅಂದ್ರೆ ಬಿಳಿ ಮೀನುಗಳ ಜೊತೆಲಿ ಕಂಪೇರ್ ಮಾಡ್ತಾ ಇದ್ರೆ ಆ ಕಣ್ಣಿನ ವೈಟ್ ಆಫ್ ದ ಐ ಅದು ಚೆನ್ನಾಗಿ ಬೆಳ್ಳಗಿದೆ ಅಂತ ಹೇಳಿ. ಸೊ ಈ ವಿಧವಾಗಿ ಶ್ವೇತತ್ವಾದಿ ಲಕ್ಷಣಂ, ಈ ಲಕ್ಷಣಗಳಿಂದ ಕೂಡಿರುವಂತಹ ಶ್ರೀಯಂ ಪ್ರಕಾಶವು ಕಾಂತಿ ವಿಶೇಷ ಅಧಿಕ್ಷಿಪತ್, ಕಾಂತಿ ವಿಶೇಷವನ್ನು ಧಿಕ್ಕುರುವತ್, ಅದನ್ನು ಧಿಕ್ಕಾರ ಮಾಡುವಂತೆ, ಅದನ್ನು ತಿರಸ್ಕಾರ ಮಾಡುವಂತೆ ಅಷ್ಟು ಸುಂದರವಾಗಿದೆ ಭಗವಂತನ ಕಣ್ಣುಗಳು ಅಂತ ಭಗವಂತನ ಇಷ್ಟೆಲ್ಲ ವದನ ಮಾಡುವುದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಾವು ಭಗವಂತನನ್ನು ಧ್ಯಾನ ಮಾಡುವಾಗ ಈ ವರ್ಣನಗಳಿಂದ ಆ ಭಗವಂತನ ರೂಪದ ಚಿಂತನೆಯ ಸೌಲಭ್ಯವಾಗತ್ತೆ, ಅದು ಸುಲಭವಾಗಿ ಚಿಂತನೆ ಮಾಡಲಿಕ್ಕೆ ಅನುಕೂಲವಾಗತ್ತೆ ಅನ್ನುವ ಕಾರಣದಿಂದ ಇಷ್ಟೆಲ್ಲ ಅದರ ವರ್ಣನೆಯನ್ನು ಕೊಡ್ತಾ ಇದ್ದಾರೆ. ಸೊ ಈ ವಿಧವಾಗಿ ದಿಕ್ಕುರ್ವತನ್ನು ಧಿಕ್ಕಾರ ಮಾಡುವಂತಹ ಆ ಭಗವಂತನ ಮುಖ ಕಮಲವನ್ನು ಕಣ್ಣುಗಳನ್ನು ಚಿಂತನೆ ಮಾಡಬೇಕು. ಇನ್ನು ಅವು ಹೇಗಿದೆ ಧ್ಯಾಯೇತವನ್ನು ಧ್ಯಾನ ಮಾಡಬೇಕು. ಅವು ಹೇಗಿದೆ ಕಣ್ಣುಗಳು ಮುಖ ಕಮಲವು ಎಲ್ಲವೂ ಕೂದಲುಗಳು ಎಲ್ಲವೂ ಹೇಗಿದೆ ಅಂದ್ರೆ, ಮನೋಮಯಂ ಅತಂದಿತ ಉಲ್ಲಸದ್ಭೂ, ಮನೋಮಯಂ ಅವು ಮನೋಮಯವಾಗಿದೆ. ಮನೋಮಯವು ಅಂದ್ರೆ ಏನು? ಮನೋಮಯಂ ಅಂತ ಹೇಳಿದ್ರೆ ಯಾತು ಸಂಕಲ್ಪನಾತ್ಮಕ ಅಂದ್ರೆ ಧ್ಯಾನ ಮಾಡುವವರ ಮನಸ್ಸು ಯಾವುದಿದೋ ಆ ಧ್ಯಾನ ಮಾಡುವವರ ಮನಸ್ಸು ತುಂಬಿರುವಂತಹದ್ದು ಭಗವಂತನ ರೂಪ, ಮನೋಮಯವಾಗಿರುವುದು ಅಂತ ಹೇಳಿ. ಅಂದ್ರೆ ಅವರ ಧ್ಯಾನ ಮಾಡುವವರ ಮನಸ್ಸನ್ನು ತುಂಬಿರುವಂತಹದ್ದು ಮನೋಮಯ. ಇಲ್ಲ ಮನೋಮಯಂ ಅಂತ ಹೇಳಿದರೆ ಅದಕ್ಕೆ ಯದುಪತ್ಯಾಚಾರ್ಯರು ಯಾದಪತ್ಯದಲ್ಲಿ ಮನೋಹರಂ ಅಂತ ಹೇಳಿ ಯದುಪತ್ಯಾಚಾರ್ಯರು ಅವರ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಸೊ ಮನೋಮಯಂ ಅಂತ ಹೇಳಿದ್ರೆ ಈ ವಿಧವಾಗಿ ಭಗವಂತನ ಮನೋಮಯವಾದ ಅನ್ನುವುದು ಕೂಡ ಮನೋಮಯಂ ಪ್ರಾಚುರ್ಯೇನ ಮನೋವಿಷಯಂ ಅಂತ ಹೇಳಿ. ಸೊ ಮನಸ್ಸಿಗೆ ವಿಷಯಭೂತವಾದ ಸಮಥಿಂಗ್ ದಟ್ ದ ಮೈಂಡ್ ಹ್ಯಾಸ್ ಟು ಥಿಂಕ್ ಅಬೌಟ್, ಅಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು ಅಂತೇಳಿ ಮನೋಮಯವನಾದ ಭಗವಂತನನ್ನು ಚಿಂತನೆ ಮಾಡಬೇಕು. ಎಂಥಾದಂದ್ರೆ ಉಲ್ಲಸಂತಿ ಭ್ರೂಹು ಯಸ್ಯ ತತ್ ತಥಾ ಉಕ್ತಂ ಅಂತೇಳಿ, ಉಲ್ಲಸದ್ ಭ್ರೂಹು ಅಂತೇಳಿ ಭಗವಂತ ಉಲ್ಲಸದ್ ಭ್ರೂಹು, ಅವನು ಉಲ್ಲಸದ್ ಭ್ರೂಹು ಅಂದ್ರೆ ಉಲ್ಲಾಸಮಾನವಾದ ಭ್ರೂಹು ಅಂದ್ರೆ ದ ಭ್ರೂಕುಟಿ ಅಂತೇಳಿ, ದ ಬ್ರೋಸ್ ಐ ಬ್ರೋಸ್ ಅದಕ್ಕೆ ಭ್ರೂ ಅಂತ, ಬ್ರೋ ಭ್ರೂ ಬ್ರೋ ಅಂದ್ರೆ ಭ್ರೂ. ಸೊ ಎರಡು ಕಣ್ಣುಗಳ ಬೋತ್ ಐ ಬ್ರೋಸ್ ಆರ್ ಕಾಲ್ಡ್ ಕಣ್ಣಿನ ಭ್ರೂಗಳು. ಸೊ ಈ ಭಗವಂತ ಉಲ್ಲಸದ್ ಭ್ರೂಹು, ಉಲ್ಲಾಸವಂತವಾದಂತಹ ಉಲ್ಲಾಸದಿಂದ ಕೂಡಿರುವಂತಹದ್ದು ಅಂದ್ರೆ ಭಗವಂತ ಯಾವತ್ತೂ ಕೂಡ ಉಲ್ಲಾಸದಿಂದ ಕೂಡಿರುವುದಂದ್ರೆ ಭಗವಂತನಿಗೆ ಯಾವತ್ತೂ ಕೂಡ ಯಾವ ವಿಧವಾದ ಟೈರ್ಡ್ನೆಸ್ ಅನ್ನೋದಿಲ್ಲ. ಅವನು ಉಲ್ಲಾಸದ್ ಭ್ರೂಹು, ಉಲ್ಲಾಸದಿಂದ ಸಂತೋಷದಿಂದ ಆನಂದದಿಂದ ಯಾವಾಗಲೂ ತುಂಬಿರುವವನಾಗಿದ್ದಾನೆ. ಅದಕ್ಕೆ ಅವನು ಉಲ್ಲಸದ್ ಭ್ರೂಹು ಅಂತ ಭಗವಂತನ ಅಂತಹ ಭಗವಂತನನ್ನು ಧ್ಯಾನ ಮಾಡಬೇಕು. ಹೇಗೆ ಧ್ಯಾನ ಮಾಡಬೇಕು? ಅತಂದ್ರಿತರಾಗಿ ಧ್ಯಾನ ಮಾಡಬೇಕು. ಸೊ ಧ್ಯಾಯೇನ್ ಮನೋಮಯಂ ಅತಂದ್ರಿತ ಉಲ್ಲಸದ್ ಭ್ರೂ, ಅತಂದ್ರಿತನಾಗಿ ಉಲ್ಲಾಸವಂತವಾದ ಭ್ರೂಗಳು ಕಣ್ಣಿನ ಮುಡಿಗಳು ಇರುವಂತಹ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳುವಾಗ ಶ್ರೀನಿಕೇತಂ ಅಲಿಭಿ ಕುಟಿಲಕುಂತಲಜುಷ್ಟಂ ಅಧಿಕ್ಷಿಪತ್ ಅಬ್ಜನೇತ್ರಂ ಉಲ್ಲಸದ್ ಭ್ರೂಹು, ಪ್ರಕಾಶಮಾನವಾದ ಭ್ರೂ ಅಂದ್ರೆ ಹುಬ್ಬುಗಳು ಅಂತ ಕೂಡ. ಸೊ ಕನ್ನಡದಲ್ಲಿ ಇನ್ನೊಂದು ಹೆಸರು ಅದಕ್ಕೆ ಹುಬ್ಬುಗಳು ಅಂತ ಕರೀತಾರೆ. ಆ ಹುಬ್ಬುಗಳಿರುವಂತಹ ಮುಖ ಕಮಲವನ್ನು ಅತಂದ್ರಿತರಾಗಿ ನಾವು ಧ್ಯಾನ ಮಾಡಬೇಕು. ಅತಂದ್ರಿತರಾಗಿ ಧ್ಯಾನ ಮಾಡ್ಬೇಕಂದ್ರೆ ರಾಘವ ಸ್ವಾಮಿ ತಂದ್ರ ಕಂಪೋಜ ಕೌಂಠ್ಯ ಮುಖ ಏಚೇಂದ್ರಿಯೋದ್ಭವ ಅಂತೇಳಿ ರಾಘವ ಸ್ವಾಮಿಗಳು ಅವರ ಸ್ತೋತ್ರದಲ್ಲಿ ಬರುತ್ತೆ. ತಂದ್ರ ಅಂದ್ರೆ ಆಲಸ್ಯ ಭಾವ, ಅದಕ್ಕೆ ತಂದ್ರ ಅಂತ ಕರೀತಾರೆ. ತಂದ್ರಿತನಾಗುವುದಂದ್ರೆ ಆಲಸ್ಯ ಭಾವದಿಂದ ಕೂಡಿರುವುದು ತಂದ್ರಿತನಾಗುವುದು. ನಾವು ಭಗವಂತನ ಧ್ಯಾನ ಮಾಡುವಾಗ ಅತಂದ್ರಿತರಾಗಿ ಮಾಡಬೇಕಂದ್ರೆ ಅಪ್ಪ ಏನಪ್ಪ ಸಾಕಾಯ್ತಪ್ಪ ದೇವದೇ ಅಂತ ಚಿಂತನೆ ಮಾಡು ಸಾಕು ಸಾಕು ಅಂತ ಹೇಳಿ, ವಿ ಶುಡ್ ನಾಟ್ ಹ್ಯಾವ್ ನೆಗ್ಲಿಜೆಂಟ್ ಫೀಲಿಂಗ್ ಟುವರ್ಡ್ಸ್ ಭಗವಂತನ ಧ್ಯಾನ. ಟೈಮ್ ಇಲ್ಲದೆ ಇದ್ರೆ ಅದು ಬೇರೆ, ಆದ್ರೆ ಮಾಡುವಾಗ ಯಾಕೆ ಬೇಜಾರಪ್ಪ ಅನ್ನುವ ಭಾವನೆ ಯಾವತ್ತೂ ಬರಬಾರದು. ಅದು ಭಗವಂತನ ಧ್ಯಾನ
ಅದು ಆನಂದದಾಯಕವಾಗಿರಬೇಕು, ಅದನ್ನು ನಾವು ಯಾವತ್ತೂ ಬಯಸಬೇಕು, ಅಂತಹ ಭಾವನೆ ಇರಬೇಕನ್ನುವ ಕಾರಣದಿಂದ ಅತಂದಿತರಾಗಿ ಮಾಡಬೇಕಂದ್ರೆ ಅಲಸ್ಯರಹಿತರಾಗಿ ಅಲಸಭಾವವಿಲ್ಲದೆ ಭಗವಂತನ ರೂಪವನ್ನು ಮುಖಕಮಲಗಳನ್ನು ನಾವು ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್, ಸೊ ಇಲ್ಲಿ ಮೀನದ್ ಹೇಳುವಾಗ ಯಕ್ಷೀನಿಕೇತಮಲಿಭಿ ಪರಿಸೇವ್ಯಮಾನಂ ಭೂತ್ಯಾಶಯ ಕುಟಿಲಕುಂತಲ ವೃಂದದುಷ್ಟಂ ಮೀನದ್ವಯಶ್ರಿಯಮಧಿಕ್ಷಿಪದಬ್ಜನೇತ್ರಂ ಧ್ಯಾಯೇನ್ ಮನೋಮಯ ಮತಂದಿತ ಉಲ್ಲಸದ್ಭೂ. ಅದಾದ ಮೇಲೆ ಸಸ್ಯಾವಲೋಕಮಧಿಕಂ ಕೃಪಯಾತಿ ಘೋರ ತಾಪತ್ರಯೋಪಶಮನಾಯ ನಿಶುಷ್ಟಮಕ್ಷ್ಣೋಃ ಸ್ನಿಗ್ಧ ಸ್ಮಿತ ಅನುಗುಣಿತಂ ವಿಪುಲ ಪ್ರಸಾದಂ ಧ್ಯಾಯೇತ್ ಚಿರಂ ವಿತತ ಭಾವನೆಯ ಗುಹಾಯಾಮ್ ಅಂತ ಹೇಳಿ ಇಲ್ಲಿ ಭಗವಂತನ ಆ ಅವಲೋಕನ ಕಣ್ಣಿನ ದೃಷ್ಟಿ ಹಾಗೆ ಇದೆ ಅನ್ನೋದನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ತಸ್ಯ ಅವಲೋಕಂ ಅಧಿಕಂ ಕೃಪಯಾ ಅತಿ ಘೋರ ತಾಪತ್ರಯ ಉಪಶಮನಾಯ ನಿಸೃಷ್ಟಂ ಅಕ್ಷ್ಣೋ. ಸೊ ಅಧಿಕಂ ಕೃಪಯ ಅಂದ್ರೆ ಅಧಿಕ ಜಾಸ್ತಿ ಇರುವಂತಹದ್ದು, ಅಧಿಕ ಮಿಕ್ಕವರು ಎಲ್ಲರಕ್ಕಿಂತಲೂ ಅಧಿಕೃತವಾಗ ಅಂದ್ರೆ ಅದಕ್ಕೆಲ್ಲರೂ ತೋರಿಸುವ ಕೃಪಾಭಾವ ಕರುಣಾಭಾವ ಎಲ್ಲರೂ ದೇವತೆಗಳು ತೋರಿಸುತ್ತಾರೆ, ಆದರೆ ಎಲ್ಲರೂ ತೋರಿಸುವ ಕೃಪೆಗಿಂತಲೂ ಭಗವಂತ ತೋರಿಸುವ ಕೃಪ ಅತ್ಯಧಿಕವಾಗಿರುವಂತಹದ್ದು. ಅದಕ್ಕೆ ಅಧಿಕಂ ಕೃಪಯ ಇತರರಿಗೆ ಅಸಾಧ್ಯವಾಗಿರುವ ಕಾರ್ಯವನ್ನು ಮಾಡಲು ಸಮರ್ಥವಾಗಿರುವಂತಹ ಕರುಣೆಯಿಂದ ಭಗವಂತ ಕೂಡಿದ್ದಾನೆ. ಅಂತಹ ಭಗವಂತನ ಅತಿ ಘೋರ ತಾಪತ್ರಯ ಉಪಶಮನಾಯ ಅಂತೇಳಿ ಆ ಭಗವಂತನ ಕೃಪಾ ದೃಷ್ಟಿ ಎಂತಹದ್ದು ಅಂತ ಹೇಳಿದರೆ ಅವನ ಕೃಪಾವಲೋಕನ ಯಾರ ಮೇಲೆ ಬಿಡುತ್ತೋ ಅವರಿಗೆ ತಾಪತ್ರಯಗಳ ಬಾಧೆ ಇರೋದಿಲ್ಲ. ಏನ್ ತಾಪತ್ರಯಗಳು? ಅತಿ ಘೋರ ತಾಪತ್ರಯ ಉಪಶಮನಾಯ, ಅತ್ಯಂತ ಭಯಂಕರವಾಗಿರುವಂತಹ ತಾಪತ್ರಯಗಳು, ಮೂರು ವಿಧವಾದ ತಾಪಗಳು, ಅದನ್ನು ಉಪಶಮನ ಮಾಡ್ತಾನೆ. ಏನ್ ಮೂರು ವಿಧವಾದ ತಾಪಗಳು? ಎಲ್ಲ ಕೇಳಿರ್ಬೋದು ಬಹಳ ಜನ, ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ ಅನ್ನುವ ತಾಪಗಳನ್ನು. ನಮ್ಮ ದೇಹಕ್ಕೆ ಬರುವ ತೊಂದರೆಗಳಿದೆ, ಇಲ್ಲ ಪಂಚಭೂತಗಳಿಂದ ಬರುವಂತಹ ತೊಂದರೆಗಳು ಅವು ಇದೆ, ಇಲ್ಲ ದೇವತೆಗಳ ಒಂದು ಅವರ ಭಾವ ಕಾರಣದಿಂದ ಅವರು ನಮಗೆ ನಮ್ಮ ನಮ್ಮ ಕರ್ಮಗಳಿಗನುಸಾರವಾಗಿ ತಾಪಗಳನ್ನು ಉಂಟು ಮಾಡ್ತಾರೆ. ಹೀಗೆ ದೈವಿಕವಾಗಿ ಬರುವಂತಹದ್ದು ಪಂಚಭೂತಗಳಿಂದ ಬರುವಂತಹದ್ದಾಗಬಹುದು, ನಮ್ಮ ದೇಹಕ್ಕೆ ಬರುವಂತಹ ತೊಂದರೆಗಳು, ಈ ವಿಧವಾದ ಅನೇಕ ವಿಧವಾದ ಎಲ್ಲ ವಿಧವಾದ ತೊಂದರೆಗಳನ್ನು ತಾಪಗಳನ್ನು ಕೂಡ ನಾಶ ಮಾಡಲಕ್ಕೆ ಸಮರ್ಥವಾಗಿರುವಂತಹ ಭಗವಂತ ತಸ್ಯ ಅವಲೋಕನ, ಆ ಭಗವಂತನ ಅವಲೋಕನ ಅದನ್ನು ನಾವು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ತಸ್ಯ ಅಧಿಕಂ ಕೃಪಯ ಅತಿಘೋರ ತಾಪತ್ರಯ ಉಪಶಮನಾಯ ಅಕ್ಷ್ಣೋ ನಿಸೃಷ್ಟಂ ಸ್ನಿಗ್ಧ ಸ್ಮಿತ ಅನುಗುಣಿತಂ ವಿಪುಲ ಪ್ರಸಾದಂ ತಸ್ಯ ಗುಹಾಯಾಂ ವಿತತ ಭಾವಯ ಅವಲೋಕಂ ಚಿರಂ ಧ್ಯಾಯೇತ್. ಭಗವಂತನ ನೋಟವನ್ನು ಚಿಂತನೆ ಮಾಡು, ಭಗವಂತನ ಕೃಪಾ ದೃಷ್ಟಿಯನ್ನು ಚಿಂತನೆ ಮಾಡಬೇಕು, ಕೃಪಾ ದೃಷ್ಟಿಯನ್ನು ಸ್ಮರಣೆ ಮಾಡಬೇಕು. ತಸ್ಯ ಅವಲೋಕಂ ಅವನ ಕೃಪಾದೃಷ್ಟಿ ಹೇಗಿದೆ, ಅಧಿಕಂ ಕೃಪೆಯ ಅತ್ಯಧಿಕವಾದ ಕೃಪೆಯಿಂದ ಕರುಣಾಭಾವದಿಂದ ತುಂಬಿರುವಂತಹ ಅವಲೋಕನ ಭಗವಂತನ ನೋಟ, ಅದು ಎಂತಹ ಸಾಮರ್ಥ್ಯ ಇದೆ, ಅದು ಎಂತಹ ನೋಟ ಭಗವಂತನ ನೋಟ ಅಂದ್ರೆ ಇದು ದ್ವಾಶೋತ್ತರ ನೀವೆಲ್ಲ ಕೇಳಿ ಇರ್ತಾರೆ. ಲಕ್ಷ್ಮಿಯನ್ನು ಸ್ತೋತ್ರ ಮಾಡುವಾಗ ಲಕ್ಷ್ಮಿಯ ಕರುಣಾಕಟಾಕ್ಷ, ಭಗವಂತನ ಕರುಣಾಕಟಾಕ್ಷದಿಂದ ಲಕ್ಷ್ಮಿಗೆ ಅತ್ಯಧಿಕವಾದ ಬಲ ಉಂಟಾಯಿತು, ಆ ಲಕ್ಷ್ಮಿಯ ಕರುಣಾಕಟಾಕ್ಷ ದೇವತೆಗಳಿಗೆಲ್ಲ ಬಲ ಬಂತು ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಹಾಗೆ ಇಲ್ಲಿ ಹೇಳುವಾಗ ಭಗವಂತನ ಕೃಪಾ ದೃಷ್ಟಿ ಹೇಗಿದೆ ಅಂದ್ರೆ ಕೃಪೆಯ ಅತಿಘೋರ ತಾಪತ್ರಯ ಉಪಶಮನಾಯ ನಿಶುಷ್ಟ ಮಕ್ಷ್ಣೋ. ಸೊ ಅತಿಘೋರವಾದಂತಹ ತಾಪತ್ರಯಗಳನ್ನು ನಾಶ ಮಾಡಲಕ್ಕೆ ಯೋಗ್ಯವಾಗಿರುವಂತ ಸಮರ್ಥವಾಗಿರುವಂತಹದ್ದು ಅಕ್ಷ್ಣೋ, ಅಕ್ಷಿ ಅಂದ್ರೆ ಕಣ್ಣುಗಳು, ಅಕ್ಷ್ಣೋ ಅಕ್ಷ್ಣೋ ಅಂತ ಹೇಳಿದ್ರೆ ಕಣ್ಣುಗಳಿಂದ ನಿತರಾಂ ಸೃಷ್ಟಂ ನಿರ್ಮಿತವಾಗಿರುವಂತಹ ಸ್ನಿಗ್ಧ ಸ್ಮಿತ ಅನುಗುಣಿತಂ. ಹಾಗೆ ಭಗವಂತನ ಕಣ್ಣುಗಳಿಂದ ನಿರ್ಮಿತವಾಗಿರುವಂತಹ ಸ್ನಿಗ್ಧ ಸ್ಮಿತ ಅನುಗುಣಿತಂ ನೋಡ್ರಿ, ನಗುವಾಗ ಬಹಳ ಮಂದಿ ನಗ್ತಾರೆ, ನಗುವಾಗ ಬಾಯಿ ನಗುವ ರೂಪವನ್ನು ತಗೊಂಡಾಗ ಕಣ್ಣುಗಳು ಕೂಡ ನಗ್ಗಿದಂತೆ ಇದೆ ಅಂದ್ರೆ ಕಣ್ಣುಗಳು ಕೂಡ ಮಂದಹಾಸ ತುಂಬಾ ತುಂಬು ಮನದಿಂದ ಮಂದಹಾಸವನ್ನು ಬೀರಿದಾಗ ಕಣ್ಣುಗಳು ಕೂಡ ನಗಿದಂತೆ ಅವು ಕೂಡ ಅದಕ್ಕೆ ಅನುಗುಣವಾಗಿ ಇರುತ್ತೆ. ಹಾಗೆ ಆ ದೃಷ್ಟಿ ಕೂಡ ಆ ನೋಡುವವರ ದೃಷ್ಟಿ ಮಂದಹಾಸದಿಂದ ಅವ್ರ ನೋಟದಲ್ಲಿ ಕೂಡ ಆ ಮಂದಹಾಸ ಕಾಣಿಸಿಕೊಡುತ್ತೆ. ಅಂತಹ ಸ್ನಿಗ್ಧ ಅಂದ್ರೆ ಸ್ನೇಹದಿಂದ ಕೂಡಿರುವ, ಸ್ನೇಹ ಭಾವದಿಂದ ಸ್ನೇಹಪೂರಿತವಾಗಿ, ಸ್ನಿಗ್ಧ ಅನ್ನೋದು ಸ್ನೇಹದಿಂದ ಕೂಡಿರುವಂತಹದ್ದು, ಸ್ಮಿತ ಅಂದರೆ ಮಂದಹಾಸ, ಅನುಗುಣಿತಂ ಅದಕ್ಕೆ ಅನುಕೂಲಿತವಾಗಿರುವಂತಹ ಕಣ್ಣುಗಳಿಗೆ ಅನುಕೂಲವಾಗಿ ಮಂದಹಾಸವೂ ಇದೆ. ಹಾಗಿರುವ ನಿಶೃಷ್ಟಂ ನಿರ್ಮಿತವಾಗಿರುವ ಮಂದಹಾಸ ಹೇಗಿದೆ ಅಂತ ಹೇಳಿದರೆ ಅದು ವಿಪುಲ ಪ್ರಸಾದಂ, ಪ್ರಸಾದ ಅಂದ್ರೆ ಅನುಗ್ರಹ, ವಿಪುಲ ಪ್ರಸಾದಂ ವಿಪುಲವಾಗಿ, ವಿಪುಲ ಅಂದ್ರೆ ಪ್ಲೆಂಟಿಫುಲ್, ವಿಸ್ತಾರವಾಗಿ ವಿಪುಲವಾಗಿ, ಸೊ ಬಹಳ ಅನುಗ್ರಹದಿಂದ ಅನುಗ್ರಹಯುತವಾಗಿರುವಂತಹದ್ದು, ಪ್ರಸಾದ ಮಾಡುವಂತಹದ್ದು, ಅನುಗ್ರಹ ಭಾವದಿಂದ ಕೂಡಿರುವಂತಹದ್ದು. ತಸ್ಯ ಆ ಭಗವಂತನ ಅವಲೋಕ ಅವಲೋಕಂ, ಸೊ ಅವಲೋಕಂ ಅಂದ್ರೆ ಆ ನೋಟವನ್ನು ಗುಹಾಯಾಮ್, ಗುಹಾಯಾ ಹೃದಯ ಗುಹೆಯಲ್ಲಿ ವಿತತ ಭಾವನೆಯ ಪೂರ್ಣ ಭಕ್ತಿಯಿಂದ, ವಿತತ ಭಾವನ ವಿಸ್ತಾರವಾಗಿರುವಂತ ಅಂದ್ರೆ ವ್ಯಾಪ್ತವಾಗಿ, ವಿತತ ತುಂಬಿರುವಂತಹದ್ದು, ಎಲ್ಲ ಕಡೆ ಹರಡಿರುವ ಅಂದ್ರೆ ಆ ಭಾವನೆ ಹರಡಬೇಕು, ಹಾಗೆ ಪೂರ್ಣ ಭಕ್ತಿಯಿಂದ ಕೂಡಿದವರಾಗಬೇಕು, ಶಾಸ್ತ್ರದಿಂದ ಸಂಸ್ಕಾರದಿಂದ ಕೂಡಿದವರಾಗಬೇಕು, ಅಂತಹ ಭಾವನೆಯಿಂದ ಕೂಡಿದವರಾಗಿ ಶಿರಂ ಧ್ಯಾಯೆ ಬಹುಕಾಲ ಭಗವಂತನ ಧ್ಯಾನವನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳುವಾಗ ಹರೇ ಹಾಸಂ ಮಂದ ಸ್ಮಿತಂ ಚ ಜಾಯೇದಿ ತನ್ವಯ ಕೀದೃಶಂ, ಆ ಮಂದಹಾಸ ಯಾಗಿದೆ ಅಂತ ಹೇಳಿದೆ ಅಲ್ಲಿ ಹೇಳುವಾಗ. ಸೊ ಹೃದಯ ಗುಹಾಯಾಂ ನಿಹಿತಸ್ಯ ಹರೇ ಅವಲೋಕಂ, ಹೃದಯ ಗುಹದಲ್ಲಿ ನೆಲೆಸಿರುವಂತಹ ಆ ಹರಿಯ ನೋಟವು ಅವಲೋಕವು ವಿತತ ಭಾವನೆಯ ಪೂರ್ಣ ಭಕ್ತಿಯಿಂದ ಕೂಡಿದದ್ದಾಗಿ ಚಿರಂ ಧ್ಯಾಯೇತು, ಚಿರಕಾಲ ಧ್ಯಾನ ಮಾಡಬೇಕು. ಕಟಾಕ್ಷ ನಿರೀಕ್ಷಣ ವಿಷಿನಷ್ಟಿ, ಆ ಭಗವಂತನ ನೋಟ, ಆ ಮಂದಹಾಸದಿಂದ ಕೂಡಿದ ನೋಟ ಯಾವುದೋ ಕರುಣಾ ಕಟಾಕ್ಷ, ಅದನ್ನು ಕಟಾಕ್ಷ ನಿರೀಕ್ಷಣ ವಿಷಿನಷ್ಟಿ, ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಕರುಣಾ ಕಟಾಕ್ಷ ಭಗವಂತನದು ಹೇಗಿದೆ ಅಂದ್ರೆ ಅಧಿಕಂ ಕೃಪಯ ಅನನ್ಯ ಸಾಧ್ಯ ಕಾರ್ಯ ಸಾಧನ ಪಟೀಯಸ್ಯ, ಅಂದ್ರೆ ಬೇರೆಯವರಿಗೆ ಸಾಧ್ಯವಾಗದೇ ಇರುವಂತಹ ಕಾರ್ಯಗಳನ್ನು ಕೂಡ ಸಾಧಿಸಲು ಸಮರ್ಥವಾಗಿರುವಂತಹ ಅತ್ಯಧಿಕವಾದ ಕರುಣಾಭಾವದಿಂದ ಕೂಡಿದ ಕರುಣಯ ಅತಿ ಘೋರಸ್ಯ ತಾಪತ್ರಯಸ್ಯ, ಆ ಕರುಣದಿಂದ ಅತಿ ಭಯಂಕರವಾದ ತಾಪತ್ರಯಗಳನ್ನು ಆಧ್ಯಾತ್ಮಿಕ ಆದಿ ಲಕ್ಷಣಸ್ಯ, ಅಂದ್ರೆ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಅನ್ನುವ ಆ ತಾಪ ಮೂರು ವಿಧವಾದ ತಾಪಗಳನ್ನು ಉಪಶಮನಾಯ ವಿನಾಶಾಯ ವಿನಾಶ ಮಾಡುವುದಕ್ಕೆ ನಿತರಾಂ ಸೃಷ್ಟಂ ನಿರ್ಮಿತಂ. ಇಲ್ಲಿ ನಮಗೆ ಭಗವಂತ ನಿರ್ಮಿತವಾಗುವುದಂದ್ರೆ ಏನಂದ್ರೆ ಮುಂಚೆ ಇಲ್ಲದದ್ದು ಅದು ಸೃಷ್ಟಿವಾದ ನಿರ್ಮಿತವಾಯ್ತು ಅಂತ ಹೇಳಿ. ಭಗವಂತ ಯಾವಾಗಲೂ ಇದ್ದಾನೆ, ಅವನ ಕರುಣಾ ದೃಷ್ಟಿಯು ಯಾವಾಗಿದೆ, ಅವನ ಮಂದಹಾಸವು ಯಾವಾಗಲೂ ಇದೆ, ಅದು ನಿರ್ಮಿತವಾಗಿದೆ ಅಂದ್ರೆ ಏನು ಅಂದ್ರೆ ಇಲ್ಲದ್ದು ಬಂತ ಅಂದ್ರೆ ಅದು ಭಗವಂತ ಎಲ್ಲವನ್ನು ಕೂಡ ತನ್ನ ರೂಪಗಳನ್ನು ನಿತ್ಯ ಸಂಶ್ಲೇಷಣ ವಿಶ್ಲೇಷಣವಾಗುತ್ತೆ, ತನ್ನ ರೂಪಗಳನ್ನು ಒಳಗೆ ತಗೊಳ್ತಾನೆ ಮತ್ತು ಹೊರಗಾಗ್ತಾ ಇರ್ತಾನೆ. ಲೀಲಾ ಮಾತ್ರ ಅವನು ಲೀಲಾ ಜಾಲವಾಗ ಅವನು ಅದು ಲೀಲಾ ಜಾಲ, ಅವನು ತನ್ನ ರೂಪಗಳನ್ನು ಹಾಗೆ ಸಂಶ್ಲೇಷಣೆ ವಿಶ್ಲೇಷಣೆ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ನಿರ್ಮಿತವಾಗುವುದಂದ್ರೆ ತನ್ನ ರೂಪಗಳನ್ನು ತಾನೇ ದೀಪದಿಂದ ದೀಪವನ್ನಂತ ತ್ರಿವಿಧ ಸೃಷ್ಟಿ ತ್ರಿಸಗ್ಗ ಹೇಳುವಾಗಿಲ್ಲದಂತೆ ಆ ಮೂರು ವಿಧವಾದ ಜೀವ ರೂಪಗಳನ್ನು ಹೇಳ್ತಾ ಇದ್ದಾನೆ. ಅಂತಹ ಕರುಣಾ ಕಟಾಕ್ಷವನ್ನು ನಾವು ಚಿಂತನೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಸ್ನೇಹಾದಿಗುಣಂ ಸಾಂದ್ರೀಕೃತಂ ವಿಪುಲ ಪುಷ್ಕಳ ಪ್ರಸಾದ ಪ್ರಸನ್ನತ, ಎಸ್ ಪ್ರಸಾದ ಅಂದ್ರೆ ಪ್ರಸನ್ನತ ಅನುಗ್ರಹ, ಯಾವ ನೋಟಕ್ಕಿದೋ ಯಾವ ಕರುಣಾ ಕಟಾಕ್ಷಕ್ಕಿದೋ ಅಂತ ಕರುಣಾ ಕಟಾಕ್ಷವನ್ನು ಚಿಂತನೆ ಮಾಡಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ತಸ್ಯಾವಲೋಕಮಧಿಕಂ ಕೃಪಯಾತಿ ಘೋರ ತಾಪತ್ರಯೋಪಶಮನಾಯ ನಿಸುಷ್ಟಮಕ್ಷ್ಣೋ ಸ್ನಿಗ್ಧ ಸ್ಮಿತಾನುಗುಣಿತಂ ವಿಪುಲ ಪ್ರಸಾದಂ ಧ್ಯಾಯೇ ಚಿರಂ ವಿತದ ಭಾವನೆಯ ಗುಹಾಯಾಂ ಅಂತ ಹೇಳಿದ ಮೇಲೆ 30ನೇ ಶ್ಲೋಕ ಅದು. ಅದಾದ ಮೇಲೆ ಹಾಸಂ ಹರೇ ಅವನತಾಖಿಲ ಲೋಕ ತೀವ್ರ ಶೋಕಾಶ್ರುಷ ಸಾಗರ ವಿಶೋಷಣ ಅತ್ಯುದಾರಂ ಸಂಮೋಹನಾಯ ರಚಿತಂ ನಿಜಮಾಯಾಸ್ಯ ಭೂಮಂಡಲಂ ಮನುಸುತೆ ಮಕರಧ್ವಜಸ್ಯ. ಮನುಸುತೆ ಮನುವಿನ ಪುತ್ರಿಯಾದಂತಹ ದೇವಹೂತಿ ತಾಯಿಯನ್ನು ಮನುಸುತೆ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ ಕಪಿಲ ರೂಪಿ ಪರಮಾತ್ಮ. ಸೊ ಈ ಮನುವಿನ ಪುತ್ರಿಯಾದಂತಹ ತಾಯಿಯಾದ ದೇವಹೂತಿಯೇ ಅಂತ ಹೇಳಿ ಅಡ್ರೆಸ್ ಮಾಡಿ ಹಾಸಂ ಹರೇ ಹರೇ ಆ ಹಾಸಂ ಭಗವಂತನ ಆ ನಗು ಯಾವುದಿದೋ ಮಂದಹಾಸ, ಆ ಭಗವಂತನ ಹಾಸ ಮಂದಹಾಸವನ್ನು ಧ್ಯಾನ ಮಾಡಬೇಕು. ಅದು ಎಂಥದ್ದು ಭಗವಂತನ ಹಾಸ ಅಂದ್ರೆ, ಅದನ್ನು ವರ್ಣನ ಮಾಡಿ ಹೇಳ್ತಾ ಇದ್ದಾರೆ. ಅವನತ ಅಖಿಲ ಲೋಕ ತೀವ್ರ ಶೋಕ ಅಶ್ರು ಸಾಗರ ವಿಶೋಷಣಂ ಅತ್ಯುದಾರ. ಅದು ಭಗವಂತನ ಕರುಣಾ ಕಟಾಕ್ಷ, ಅದಕ್ಕೆ ಬಲವತ್ಯಜಿತಂ ನಮಾಮಿ ಅಂತ ಹೇಳಿ ಭಗವಂತ ಆ ಲಕ್ಷ್ಮಿ ಕೂಡ ಬಲವನ್ನು ಕೊಡುವಂತಹ ಕರುಣಾ ಕಟಾಕ್ಷ. ಅದು ಎಂತಾದಂದ್ರೆ ಅಖಿಲ ಲೋಕ ತೀವ್ರ ಶೋಕ ಅಶ್ರು ಸಾಗರ ವಿಶೋಷಣಂ ಅಂತೇಳಿ, ಆ ಸಮಸ್ತ ಪ್ರಪಂಚಗಳ ತೀವ್ರವಾಗಿರುವಂತಹ ಶೋಕದ ಅಶ್ರು ಸಾಗರವನ್ನು ಅಂದ್ರೆ ಕಣ್ಣೀರಿನ ಸಮುದ್ರ, ಅಂದ್ರೆ ಎಲ್ಲರೂ ಯಾರು ಒಬ್ಬರಿಬ್ಬರ ಶೋಕವನ್ನು ತೆಗಿಲಿಕ್ಕೆ ಸಮರ್ಥರು. ಭಗವಂತ ಈ ಪ್ರಪಂಚದಲ್ಲಿರುವ ಅನಂತ ಜೀವರಾಶಿಗಳ ಶೋಕದ ಅಶ್ರುಗಳೆನ್ನುವ ಸಮುದ್ರವನ್ನು ಒಣಗಿಸುವಂತಹ ಸಮರ್ಥವಾಗಿರುವ ಕಣ್ಣಿನ ಭಗವಂತನ ಕರುಣಾ ಕಟಾಕ್ಷ ಅಂತ ಹೇಳಿದ್ರೆ, ಸೊ ಆ ಹಾಸವು ಮಂದಹಾಸವು ಅಂತಹದ್ದು. ಹೀಗೆ ಹೇಳಿದಾಗ ನಮಗೆ ಹಾಗಾದ್ರೆ ಭಗವಂತ ಅಷ್ಟು ಎಲ್ಲಾ ಪ್ರಪಂಚದಲ್ಲಿರುವ ಅಶ್ರು ಸಾಗರವನ್ನೇ ಒಣಗಿಸುವಂತಹ ಸಮರ್ಥನಾಗಿದ್ದಂದ್ರೆ ಯಾಕೆ ಮಾಡ್ತಾ ಇಲ್ಲ ಭಗವಂತ? ಇಷ್ಟು ಒಂದು ಶೋಕ ಪ್ರಪಂಚದಲ್ಲಿ ಎಲ್ಲಾ ದುಃಖಗಳು ಶೋಕ ತುಂಬಿದಲ್ವಾ, ಎಲ್ಲದಕ್ಕೂ ಸಮರ್ಥನಾಗಿದ್ದಾನೆ ಅಂತ ಹೇಳುವುದಕ್ಕೆ ಯಾಕೆ ವಿಶ್ವಾಸ? ಹೌ ಡು ವಿ ಹ್ಯಾವ್ ಟು ಬಿಲೀವ್? ಯಾಕೆ ಮತ್ತೆ ಸಮರ್ಥನಾಗಿದ್ರೆ ಭಗವಂತ ಎಲ್ಲರ ಶೋಕವನ್ನು ಯಾಕೆ ತೆಗೆದುಬಿಡೋದಿಲ್ಲ ಅನ್ನುವ ಸಂಶಯ ಬರುವುದು ಸಹಜ. ಆದ್ರೆ ನಾವು ಚಿಂತನೆ ಮಾಡಬೇಕು, ಭಗವಂತ ಅದಕ್ಕೆ ಸಮರ್ಥನಾಗಿದ್ದಾನೆ, ಸಮರ್ಥತೆ ಇದ್ದೇ ಅನ್ನುವ ಮಾತ್ರದಲ್ಲಿ ಅದನ್ನು ಸರಿಯಾಗಿ ಉಪಯೋಗಿಸಲು, ಹ್ಯಾವಿಂಗ್ ಎ ಕೆಪಾಸಿಟಿ ಇಸ್ ಒನ್ ಥಿಂಗ್, ವೆನ್ ಟು ಯೂಸ್ ವಾಟ್ ದಟ್, ಆ ಕೆಪಾಸಿಟಿಯನ್ನು ಯಾವಾಗ ಹೇಗೆ ಬಳಸಬೇಕನ್ನುವ ಜ್ಞಾನವೂ ಇರಬೇಕು. ಭಗವಂತ ಆ ಸಾಧನೆ ಮಾಡದೆ ಯಾರ್ಯಾರು ಭಗವಂತನ ಅವರವರ ಸಾಧನೆಗೆ ತಕ್ಕಂತೆ ಫಲವನ್ನು ಕೊಡುವುದೇ ಭಗವಂತನ ಲಕ್ಷಣವಾಗಿದೆ. ಸೊ ಅವನು ಸಮರ್ಥನಾಗಿದ್ದರೂ ಕೂಡ ಅವರವರು ಮಾಡುವ ಸಾಧನಗಳಿಗೆ ಅನುಸಾರವಾಗಿಯೇ ಫಲಗಳನ್ನು ಕೊಡ್ತಾನೆ. ಹಾಗಿಲ್ಲ ಅಂತ ಹೇಳಿದ್ರೆ ಭಗವಂತನಲ್ಲಿ ಪಕ್ಷಪಾತ ದೋಷವಾಗುತ್ತೆ, ಎಲ್ಲರಿಗೂ ಒಂದು ಸುಖವನ್ನೇ ಕೊಟ್ಟು ಬಿಡ್ತಾನೆ ಅಂತ ಹೇಳಿದೆ, ಅವರವರು ಮಾಡಿದ ಕರ್ಮಗಳಿಗೆ ಏನು ಭಗವಂತ ಒಂದು ವೇಟೇಜೇ ಕೊಡಲಿಲ್ಲ ಅಂತ ಆಗುತ್ತೆ. ಹಾಗೆ ಆಗಬಾರದಾದ ಕಾರಣದಿಂದ ಭಗವಂತ ಅವರವರು ಮಾಡುವ ಕರ್ಮಗಳಿಗೆ ಅನುಸಾರವಾಗಿ ಫಲಗಳನ್ನು ಕೊಡ್ತಾನೆ. ಆದ್ರೆ ಅವನು ಕರುಣಾಭಾವ ಎಲ್ಲ ಏನಂದ್ರೆ ಫಲಗಳನ್ನು ತಾನು ಇಷ್ಟ ಬಂದಂತೆ ಕೊಡುವ ಸಾಮರ್ಥ್ಯ ಇದೆ ಅಂತ ಹೇಳಿ ಇಷ್ಟ ಬಂದಂತೆ ಕೊಡುವುದಿಲ್ಲ. ಅವನ ಕರುಣಾಭಾವ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅವರವರು ಮಾಡಿದ ಸಾಧನಗಳಿಗೆ ತಕ್ಕಂತೆ ಫಲವನ್ನು ಕೊಡುವುದು ಕರುಣಾಭಾವವೇ. ಆ ಕರುಣಾಭಾವವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಂತಹ ಕರುಣಾಭಾವವನ್ನು ತುಂಬಿದ್ದಾನಾದ ಕಾರಣದಿಂದ ಅವನ ಸಾಮರ್ಥ್ಯವನ್ನು ಹೇಳಿದಾಗ ಸಮರ್ಥನಾದ ಮಾತ್ರಕ್ಕೆ ಅವನೆಲ್ಲರ ದುಃಖವನ್ನು ದೂರ ಮಾಡಬೇಕಂತ ನಾವು ಅನ್ಕೋಬಾರದು. ಆದ್ರೆ ಭಕ್ತರು ತನ್ನಗೆ ಬಂದು ತನ್ನನ್ನು ಆಶ್ರಯ ಮಾಡಿಕೊಳ್ಳುವ ಶರಣಾಗತರಾದವರಿಗೆ ಮಾತ್ರ ಭಗವಂತ ಕೈ ಬಿಡುವುದಿಲ್ಲ, ಕಾಪಾಡ್ತಾ ಇರ್ತಾನೆ ಅನ್ನುವ ದೃಢವಾದ ಭಕ್ತಿ ವಿಶ್ವಾಸಗಳು ನಮ್ಮಲ್ಲಿ ಮೂಡಬೇಕು. ಅಂತಹ ಭಕ್ತಿ ವಿಶ್ವಾಸದಿಂದ ಭಗವಂತನನ್ನು ಧ್ಯಾನ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಈ ಶ್ಲೋಕವನ್ನು ಇನ್ನು ವಿಸ್ತಾರವಾಗಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ನಮಸ್ತು. ಕಾಯನ ವಾಚ ಅನುಸೇಂದ್ಯ ಬುದ್ಧ್ಯಾತ್ಮನಾವ ಅನುಸು ಸ್ವಭಾವ ಕರೋಮಿ ಇದ್ದು ಸಕಲಂ ಪರಸ್ಮ.